ಒಂದು ಅದು ಭಾವನೆ ತಾನೇ. ಈಗ ಅದೇ ರೀತಿನೇ ಸ್ವರೂಪೈಕ್ಯ ಹಸ್ತಪಾದಾದಿಗಳು ದೇಹದಿಂದ ಒಂದು ಉಪಾಧಿ ವಶಾತ್ ದೇಹದ ಬೇರೆ ಬೇರೆ ಭಾಗಗಳಾಗಿದ್ರು ಕೂಡ ಒಳಗಿರ್ತಕ್ಕಂತಹ ಜೀವನಿಗೆ ಆಯಾ ಇಂದ್ರಿಯ ಆಯಾ ಭಾಗಗತವಾದಂತಹ ಭೋಗಗಳು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ವೋ ಅದೇ ರೀತಿನೇ ಯಾವುದು ಸಾಧ್ಯ ಇಲ್ಲ, ಯಾವುದು ಸಾಧ್ಯ ಇಲ್ಲ ಜೀವನಿಗೆ ಬ್ರಹ್ಮನಿಗೆ ಜೀವತ್ವ ಕೊಡ್ತಕ್ಕಂತ ಶಕ್ತಿ ಯಾವ ಉಪಾಧಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಯೋಚನೆ ಮಾಡಿ ಮುಟ್ಟಿಬಿಡ್ತಾನೆ, ಕೈ ಮೈಲಿಗೆ ಆಯ್ತು ಕಾಲ್ ಮೈಲಿಗೆ ಆಯ್ತು ಅಂತೀವಿ ನಾವೀಗ, ಇಡೀ ವ್ಯಕ್ತಿನೇ ಮೈಲಿಗೆ ಆಯ್ತು ಅಂತ ಹೇಳ್ಬಿಡ್ತಾರೆ, ವಸ್ತ್ರನೇ ಮೈಲಿಗೆ ಆಯ್ತು ಅಂತ ಹೇಳ್ಬಿಡ್ತಾರೆ, ಹೌದಾನೆ? ಯಾಕೆ ಅಲ್ಲ ರೀ, ಉಪಾಧಿ ಬೇರೆ ಇದೆಯಲ್ಲ ಅಂತ ಕೇಳಿದ್ರೆ ಅರ್ಥ ಆಯ್ತಾ? ಉಪಾಧಿ ಬೇರೆ ಇದೆ, ಬ್ರಹ್ಮನಿಗೆ ಎಲ್ಲೇ ಅಜ್ಞಾನ ಬಂದರೂ ಕೂಡ ಗೊತ್ತಾಯ್ತಲ್ಲ ಬ್ರಹ್ಮನಿಗೆ ಅಫೆಕ್ಟ್ ಆಗುತ್ತೆ, ಬ್ರಹ್ಮನ ಯಾವ ಪಾಠಿಗೆ ಅಜ್ಞಾನ ಬಂದರೂ ಕೂಡ ಬ್ರಹ್ಮ ಹೋಗ್ಬಿಡ್ತಾನೆ. ಈ ಮಡಿ ಮಡಿ ಅರ್ಥ ಅದಕ್ಕೆ ತಿಳ್ಕೋಬೇಕು, ಮಡಿ ಯಾಕೆ ತಿಳ್ಕೋಬೇಕಂದ್ರೆ ಬ್ರಹ್ಮನಿಗೆ ಎಂದು ಕೂಡ ಏನು ಅಜ್ಞಾನ ಬರೋದಿಲ್ಲ ಅಂತ ತಿಳ್ಕೋಬೇಕಾರೆ. ಬ್ರಹ್ಮ ಯಾವಾಗಲೂ ಭಾರಿ ಮಡಿ ಗೊತ್ತಾಯ್ತಾ? ಏನು ಮುಟ್ಟಕ್ಕೆ ಹೋದ್ರೂ ಕೂಡ ಏನಾಗ್ತವೆ, ಮುಟ್ಟದವನು ಬ್ಲಾಸ್ಟ್ ಆಗ್ತಾನೆ ಹೊರತು ಬ್ರಹ್ಮ ಏನಾಗೋದಿಲ್ಲ. ಏನು ಮಾಡಿದ್ರೆ ಬ್ರಹ್ಮನಿಗೆ ಅಫೆಕ್ಟ್ ಆಗೋದಿಲ್ಲ. ಈ ಮಡಿ ಮೇಲೆ ಕಾನ್ಸೆಪ್ಟ್ ಅನುಸಂಧಾನ ಇಟ್ಕೊಂಡಿರ್ಬೇಕು ಯಾವಾಗಲೂ ಕೂಡ. ಏಕದೇಶ ಮಡಿ ಇಲ್ಲ, ಮಡಿ ಅಂದರೆ ಪೂರ್ತಿ ಮಡಿ ಅಥವಾ ಪೂರ್ತಿ ಮೈಲಿಗೆ ಹೊರತು ಏಕದೇಶ ಇಲ್ಲ. ಅದಕ್ಕೆ ಏಕದೇಶ ಏನು ಅಭೇದ ಕಷ್ಟ ಹೇಳಿದ್ರಲ್ಲ, ಉಪಾಧಿ ಮುಟ್ಟಿ ಎಲ್ಲ ಮುಟ್ಟಬೇಕಿಲ್ಲಂದ್ರೆ ಮೈಲಿಗೆ ಆದರೆ ಪೂರ್ತಿ ಮೈಲಿಗೆ, ಮಡಿ ಆದರೆ ಪೂರ್ತಿ ಮಡಿ, ಅರ್ಧ ಮಡಿ ಅರ್ಧ ಮೈಲಿಗೆ ಇಲ್ಲ. ಅದೇ ರೀತಿ ಬ್ರಹ್ಮ ಪೂರ್ತಿ ಮಡಿನೇ ಹೊರತು ಏನಾಗೋದಿಲ್ಲ, ಅವನು ಎಂದೂ ಮೈಲಿಗೆ ಆಗೋದೇ ಇಲ್ಲ. ಪರಮಾತ್ಮನ ಸ್ಮರಣೆ ಮಾಡಿದರೆ ಯಸ್ಪರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ, ದೇವರು ಸ್ಮರಣೆ ಮಾಡಿದರೆ ಶುದ್ಧರಾಗಬೇಕಾದ್ರೆ ದೇವರಿಗೆ ಅಶುದ್ಧಿ ಅಂದರೆ ಏನರ್ಥ ಇದು? ಸ್ವಲ್ಪ ಯೋಚನೆ ಮಾಡಿದರೆ ಎಷ್ಟು, ಅದಕ್ಕೆ ಮನೆಗಳಲ್ಲಿ ಸೂತಕ ಬಂದಿರುತ್ತೆ ಅಂತ ತಿಳ್ಕೊಬೇಡ, ದೇವರಿಗೂ ಸೂತಕ ಇಲ್ಲ, ದೇವ್ರ ಪೂಜೆ ಮಾಡಿಸ್ಬೇಕು ಅದಕ್ಕೆ, ಅರ್ಥ ಆಯ್ತಾ? ನಮ್ಮ ದೇವರಿಗೂ ಸೂತಕ ಅಂತ ತಿಳ್ಕೊಳ್ಳೋಗಿಲ್ಲ, ಯಾಕೆ ನಾವು ಎಷ್ಟೇ ಉಪಾಧಿ ಇದ್ರು ಕೂಡ ಆ ಸೂತಕದ ಮನೆಯ ಸಂಬಂಧ ದೇವರಿಗಿದ್ರು ಕೂಡ ದೇವರೇನಾಗಿದ್ದಾನೆ, ದೇವರೇ ಆಗಿದ್ದಾನೆ. ಇವೆಲ್ಲ ಅನುಸಂಧಾನ ಮಾಡಿಕೊಂಡ್ರೆ ದೇವರಿಗೆ ಎಂದೂ ಕೂಡ ಅಜ್ಞಾನದ ಸಂಪರ್ಕ ಬರೋ ಸಂಭವ ಇಲ್ಲ, ಅಜ್ಞಾನಕ್ಕಿಂತ ಬೇರೆ ಮೈಲಿಗೆ ಇಲ್ಲ. ಎಷ್ಟೇ ಮಳಿ ಇದ್ರು ಕೂಡ ಅದೇ ಸಾಮಾನ್ಯ ಹೇಳ್ತಾರೆ, ದೊಡ್ಡ ವಿದ್ವಾಂಸರಿದ್ದಾರೆ ಅಂತ ಇಟ್ಕೊಂಬ ನೈವೇದ್ಯ ಮಾಡಬೇಕಾಗಿದೆ. ಸಾಮಾನ್ಯ ಮಡಿಯಲ್ಲಿ ಮಾಡಿದ್ರು ಶ್ರೇಷ್ಠ, ಅದು ಉಳಿದವ್ರು ಎಷ್ಟು ಮಡಿ ಮಾಡಿಕೊಂಡ್ರೆ ಅಜ್ಞಾನಿ ಒಳಗೆ ಮೈಲಿಗೆ ಇದೆ ಅವ್ರಿಗೆ ಅರ್ಥ ಐತೆ. ಆಗ ಒಳಗೆ ಮೈಲಿಗೆ ಇರೋದ್ರಿಂದ ಎಷ್ಟೊಂದು ಮಡಿ ಅನಾವತ್ ಸಮುದ್ರ ಎದ್ದು ತೆಗೆದು ಬಂದರೂ ಕೂಡ ಅವನು ಇವರಷ್ಟು ಮಡಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಅದೆಲ್ಲ ಅರ್ಥ ಮಾಡಿಕೊಂಡು ಬ್ರಹ್ಮನಿಗೆ ಅಜ್ಞಾನ ತರೋದಾದ್ರೆ ಅದು ಜಸ್ಟ್ ಅಜ್ಞಾನ ಹೇಳಿದ್ದೇನೆ, ಏನು ಮಾಡ್ಬೇಕು ಅದಕ್ಕೆ? ಜಸ್ಟ್ ಅಜ್ಞಾನ ಹೇಳೋದೊಂದೇ ಎಲ್ಲ ನಾಶ ಮಾಡೋದು ಒಂದೇನೆ, ಬರೀ ತಲೆ ಇಲ್ಲ ಅಂತ ಹೇಳೋದು ಹೇಗಿರ್ತದೆ? ಕೈ ಇಲ್ಲ ಕಾಲಿಲ್ಲ ಅಂತ ಎಷ್ಟು ಹೇಳಿದ್ರು ಕೂಡ ಏನಲ್ಲ ಅದು, ಭಾರಿ ದೊಡ್ಡ ದೋಷ. ತಲೆ ಇಲ್ಲ ಅಂತಷ್ಟು ಏನಾಯ್ತದೆ, ಭಾರಿ ದೊಡ್ಡ ದೋಷ. ಫಿಸಿಕಲಿ ತಲೆ ಇಲ್ಲ ಅಂದರೆ ಡೆಡ್ ಅಂತ ಅರ್ಥ, ಸ್ಪಿರಿಚುವಲಿ ತಲೆ ಇಲ್ಲ ಅಂದರೆ ಅಜ್ಞಾನಿ ಅಂತ ಅರ್ಥ. ಆದ್ದರಿಂದ ಯಾವ ಕಾಲಕ್ಕೂ ಕೂಡ ಆ ದೊಡ್ಡ ದೋಷ ಅಜ್ಞಾನ. ಸಣ್ಣ ದೋಷ ಹೇಳ್ತಾ ಇಲ್ಲ ಅದ್ವೈತಿಗಳು, ದೇವರು ಎಂಥ ದೋಷ ಹೇಳ್ತಿದ್ದಾರೆ, ದೊಡ್ಡ ದೋಷ ಹೇಳ್ತಾರೆ. ಆದ್ದರಿಂದ ನಾರಾಯಣಂ ಗುಣೈ ಸರ್ವೆ ಹೃದಯಣಂ ದೋಷವರ್ಜಿತಂ ಅಂತ ಹೇಳಬೇಕಾದ್ರೆ ದೋಷವರ್ಜಿತತ್ವಕ್ಕೆ ಏನರ್ಥ, ಅಜ್ಞಾನವರ್ಜಿತತ್ವ ಹೇಳಬೇಕಾಗ. ಅಜ್ಞಾನಕ್ಕೆ ದೊಡ್ಡ ದೋಷ ಇಲ್ಲ, ಅವ್ರು ಬೇರೆ ಯಾವ ದೋಷದಲ್ಲಿ ಅಜ್ಞಾನ ಹೊಂದಿದೆ ಅಂತ ಏನರ್ಥ ಅದಕ್ಕೀಗ? ಹುಡುಗರಿಗೆ ಯಾವ ಡಿಫೆಕ್ಟ್ ಇಲ್ಲ, ತಲೆ ಒಂದು ಕೆಟ್ಟಿದೆ ಅಂತ ಹೇಳಿದ್ರೆ ಹಾಗಾಗುತ್ತೆ, ಹೋಗ್ತಾರೆ. ಸೊ ಬ್ರಹ್ಮನ ಎಷ್ಟು ಬೈಲಿಗೆ ಮಾಡಿದ್ದಾರೆ ಅಂದರೆ, ಹೊಗಳಿದಾನೆ ನೋಡಿದ್ರೆ ಬ್ರಹ್ಮ ಹೇಳುತ್ತಾ ಹೇಳ್ದು ಕೈ ಮುಗಿದು ಹೇಳ್ತಾ 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 ಮಾಡಿದ್ದೇನದು, ದೊಡ್ಡ ಆಘಾತ ಉಂಟು ಮಾಡಿಬಿಟ್ಟು. ದೋಷವರ್ಜಿತಮ್ ಅನ್ನೋ ಪದ ಎಲ್ಲ ಯಾವ ದೋಷವೂ ಇಲ್ಲ ಅಂತ ಹೇಳಿದಾಗ ಅಜ್ಞಾತ ಅಖಿಲ ಸಮ್ಮೇತು ಘಟತೆ ನ ಕುತಶ್ಚನ, ಅಜ್ಞಾನದಂಥ ಪ್ರಬಲ ದೋಷ ಒಪ್ಪಲಿಕ್ಕಾಗತ್ತಾ? ಸಣ್ಣ ಪುಟ್ಟ ದೇವ ದೋಷವೂ ದೇವರಿಗಿಲ್ಲ, ಅಂತ ಹೊತ್ತಲ್ಲಿ ಭಾರಿ ದೊಡ್ಡ ದೋಷ ಹೇಳೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಅನ್ಯಥಾ ಉಪಾಧಿ ಭೇದಾತ್ ಹಸ್ತಪಾದಾದಿಗತ ಸುಖಾದಿ ಭೋಗ ಏಕಶ್ಚನ ಸ್ಯಾತ್. ಒಬ್ಬನೇ ವ್ಯಕ್ತಿಗೆ ಒಬ್ಬನಿಗೆ ಹಸ್ತ ಇದೆ ಅಲ್ಲ, ಇದೊಬ್ಬರು ಹೇಗೋ ಹಸ್ತ ಬೇರೆ ಕಾಲು ಬೇರೆ ತಾನೆ, ಇನ್ನೊಬ್ಬರ ಹಸ್ತಕ್ಕೆ ಔಷಧಿ ಕೊಟ್ಟರೆ ಇವ್ರ ಹಸ್ತಕ್ಕೆ ಕೊಡಬೇಕು, ಹೋಗ್ತಾರೆ. ಇವ್ರಿಗೆ ಹಸ್ತಕ್ಕೆ ನೋವಾಗಿದ್ದ ಕಾಲಕ್ಕೆ ಯಾವುದನ್ನು ವಾಸಿ ಮಾಡಬೇಕು ನಾವೀಗ? ಇವ್ರ ಹಸ್ತದನ್ನು ವಾಸಿ ಮಾಡಿ, ಇನ್ನೊಬ್ಬರ ಹಸ್ತದನ್ನು ವಾಸಿ ಮಾಡಿ ಉಪಯೋಗ ಆಗೋದಿಲ್ಲ. ಅಂದರೆ ಇದು ಹಸ್ತ ಅದು ಹಸ್ತ ಅಂತ ಹೇಳಿದರೆ ಇರ್ಬೋದು, ಇದು ಇವನ ಹಸ್ತ ಅದು ಅವನ ಹಸ್ತ. ಆದ್ದರಿಂದ ಅಲ್ಲೂ ಕೂಡ ಏನಿದೆ, ಈಗ ದೇಹ ಭೇದ ಆಗಿದ್ದರೂ ಕೂಡ ಅನುಸಂಧಾನ ಐಕ್ಯ ಮಾತ್ರ ಅರ್ಜುನ ಏನಾಗುತ್ತೋ ಇಂದ್ರದೇವರಿಗೆ ಆಗುತ್ತೆ, ಆದರೆ ಕರ್ಣನಿಗಾಗೋದು ಅರ್ಜುನಿಗಾಗೋದಿಲ್ಲ. ಯಾತಕ್ಕೆ? ಇತ್ತ ಸೂರ್ಯ ಆತ ಇಂದ್ರ ಇದೆಲ್ಲ ಅರ್ಥ ಮಾಡ್ಕೊಂಡು ರಾಯರಿಗೆ ಉದಾಹರಣೆ ತಗೊಂಡು, ಎಲ್ಲ ಅಭಿಷೇಕ ಮಾಡೋ ರಾಯರ ಸೇವೆ ಅಂತ ಹೇಳ್ತಾರೆ, ಬೇರೆಯವರು ಕೂಡ ರಾಯರ ಸೇವೆ ಅಂತ ಕರೆಯೋದಿಲ್ಲ. ಅರ್ಥ ಆಯ್ತಾ? ಈಗ ರಾಯರಿಗೆ ಬರೀ ಯಾವ ವೃಂದಾವನ ಎಲ್ಲೇ ಊರಲ್ಲಿ ವೃಂದಾವನ ಇದ್ರು ಕೂಡ ರಾಯರ ಸೇವೆ ಮಾಡಿದೆ ಅಂತ ಹೇಳ್ಬಿಡ್ತಾರೆ ತಕ್ಷಣ. ಯಾತಕ್ಕೆ? ಮೂಲ ವೃಂದಾವನ ಇರೋದು ಅಲ್ಲಿ, ಬಟ್ ಅದಕ್ಕೂ ಇದಕ್ಕೇನು ಸಂಬಂಧ ಇದೆ? ಎಷ್ಟು ದೂರ ಇದೆ ಮಧ್ಯೆ, ಅಷ್ಟು ದೂರ ಇದ್ರೆ ಪಕ್ಕದಲ್ಲಿ ಇರೋ ವೃಂದಾವನ ಇದೆ ಅಂತ ತಿಳ್ಕೊಬೋಣ. ಅವರಿಗೆ ರಾಯರು ಮಾಡಿದಾಗಲಿಲ್ಲ. ಯಾತಕ್ಕೆ? ಯಾತಕ್ಕೆ? ಭೇದ ಭೇದ ಇದೆ ಮತ್ತು ಇವರಿಗೆ ಐಕ್ಯ ಇದೆ. ಎಷ್ಟೇ ಸಾವಿರ ಸಾವಿರ ವೃಂದಾವನ ಇದ್ರು ಕೂಡ ಪ್ರತಿ ವೃಂದಾವನದಲ್ಲೂ ರಾಯರ ಸನ್ನಿಧಾನ ಇದೆ, ಆದರೆ ಪಕ್ಕದಲ್ಲಿ ಇನ್ನೊಂದು ವೃಂದಾವನ ಇದ್ದರೂ ಕೂಡ ಅದರಲ್ಲಿ ಯಾರಿಲ್ಲ? ಅವರಿಗೆ ರಾಯರಿ ಮಾಡಿದಾಗಲಿಲ್ಲ. ಅರ್ಥ ಆಯ್ತಾ? ಈಗ ಅದು ಯಾತಕ್ಕೆ? ಇದು ಸ್ವರೂಪೈಕ್ಯ ಸ್ವರೂಪ, ಅದು ಅಂಶಿ, ಅದು ಅಂಶಗಳು, ಅಂಶಿ ಅಂಶಗಳಿಗೆ ಎಂಥ ಉಪಾಧಿ ಇದ್ದ ಕಾಲಕ್ಕೆ ಏನಾಗಬೇಕು? ಅದಕ್ಕೆ ಪರಸ್ಪರ ಭೋಗ ಐಕ್ಯ ಅನುಸಂಧಾನ ಆಗಬೇಕು. ಅತಃ ಉಪಾಧಿ ಭೇದೇಪಿ ಹಸ್ತಪಾದಾಧಿಗತ ಸುಖಾದಿ ಭೋಗವತ್ ಸ್ವರೂಪೈಕ್ಯ ಸರ್ವೋಪಾಧಿಗತೋಸೌ ಭೇದೇನ ದೃಶ್ಯೇತ ಇತಿ. ಆದ್ದರಿಂದ ಉಪಾಧಿ ಭೇದ ಇದ್ರೂ ಕೂಡ ಹಸ್ತಪಾದಾದಿಗತ ಸುಖಾದಿ ಹೋಗ ಅನುಸಂತಾರ ಹೇಗಿರುತ್ತೋ ಸ್ವರೂಪಕ್ಕೆ ಒಪ್ಕೊಂಡ ಮೇಲೆ ಉಪಾಧಿಯಿಂದಾಗಿ ಭೇದ ಹೇಳೋದಕ್ಕೆ ಬರೋದಿಲ್ಲ. ಆದ್ದರಿಂದ ನಮಗಾಗ್ತಕ್ಕಂಥ ಸುಖ ಇಲ್ಲಿ ಅಪ್ಲಿಕೇಶನ್ ಎಲ್ಲಿ ಬಂದು ಕೊನೆಗೆ ಈಗ ನಮಗಾಗ್ತಕ್ಕಂಥ ಸುಖ ದುಃಖಗಳಲ್ಲಿ ಯಾರಿಗಾಗಬೇಕು ಅಂತ ಆಯ್ತು, ಈಗ ದೇವರಿಗಾಗಬೇಕು ಅಂತ ಆಯ್ತು. ಅದು ಅದೇ ರೀತಿ ದೇವರಿಗಾಗಬೇಕಾದ ಸುಖ ನಮಗಾಗಬೇಕು ಅಂತ ಆಯ್ತು, ಎರಡೂ ಆಗ್ತಾ ಇಲ್ಲ. ದೇವರಿಗೆ ದುಃಖ ಅನುಭವ ಒಪ್ಪಿಟ್ರೆ ದೇವರಲ್ಲ, ನಮಗೆ ಪೂರ್ಣ ಆನಂದ ಒಪ್ಪಿಟ್ಟು ನಾವು ದುಃಖ ಪಡ್ತಿದ್ದಿಲ್ಲ ಈ ಸಮಯದಲ್ಲಿ. ದೇರ್ಫೋರ್ ಇಬ್ಬರಲ್ಲಿ ಏನು ಉಳ್ಕೊಂಡಿದೆ ಈಗ ಸ್ಪಷ್ಟ ಭೇದ ಇದೆ. ಅಥಾಪಿ ಸ್ಯಾತ್ ಸಮಿಶ್ಲಿಷ್ಟೋಪಾಧಿತ್ವ ಅನುಸಂಧಾನೇ ಪ್ರಯೋಜಕಂ ತದಭಾವಾತ್ ಪ್ರಕೃತೇರಾನುಸಂಧಾನವಿತಿ ಚೇತ್ ಕಿಂ ಉಪಾಧಿ ಸಂಶ್ಲೇಷ ಮಾತ್ರಂ ಪ್ರಯೋಜಕಂ ಉತ ಸ್ವರೂಪೈಕ್ಯೇ ಸತಿ ತನಾದ್ಯ ಮಾತೃಸುಖಾದೇಹೆ ಗರ್ಭಸ್ಥೈರ ಅನುಭವ ಪ್ರಸಂಗ ದ್ವಿತೀಯ ಸ್ವರೂಪೈಕ್ಯ ಮಾತ್ರಸ್ಯ ಪ್ರಯೋಜಕತ್ವೇ ಸಂಭವತಿ ವಿಶೇಷಣ ಪ್ರಕ್ಷೇಪೇ ಪ್ರಮಾಣಾಭಾವಾತ್ ದೋಷಾಂತರಂಚ ಸೂಚಯತಿ ನಾನಾದೇಹ ಭೋಗಾನುಸಂಧಾನಂ ಯೋಗಿನೋ ಯಥಾ. ಹಾಗೊಂದು ಪದ ಹಾಕ್ಕೊಂಡ ಉಪಾಧಿ ಎರಡಿದೆ ಅಂತ ಹೇಳಿದ. ಸಂಶ್ಲಿಷ್ಟ ಉಪಾಧಿ ವಿಶ್ಲಿಷ್ಟ ಉಪಾಧಿ ಅಂತ ಎರಡಿದೆ. ಸಂಶ್ಲಿಷ್ಟ ಉಪಾಧಿ ಅಂದ್ರೇನೋ ಕ್ಲೋಸ್ ಆಗಿರೋ ಉಪಾಧಿ, ವಿಶ್ಲಿಷ್ಟ ಉಪಾಧಿ ದೂರ ಇರೋ ಉಪಾಧಿ, ಎರಡು ಎರಡು ವ್ಯತ್ಯಾಸ ಇದೆ. ಆದ್ರಿಂದನೇ ಉಪಾಧಿ ಎರಡು ರೀತಿ ಇರೋದ್ರಿಂದನೇ ಅದೇನು ಮಾಡುತ್ತದು, ಒಂದು ಉಪಾಧಿ ಏನೂ ಮಾಡಲಿಕ್ಕಿಲ್ಲ, ಇನ್ನೊಂದು ಉಪಾಧಿ ಏನು ಮಾಡಿಬಿಡುತ್ತೆ, ಉತ್ಸವ ದುಃಖನ ಬದಲಾಯಿಸ್ಬಿಡುತ್ತೆ ಅಂತ ಹೇಳಿದ. ಅದು ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ನಾನಾ ದೇಹಗ ಭೋಗಾನುಸಂಧಾನಂ ಯೋಗಿನೋ ಯಥಾ. ನಾದ್ಯ ಮಾತೃಸುಖಾದೇಹೇ ಗರ್ಭಸ್ಥೇನ ಅನುಭವ ಪ್ರಸಂಗಾತ್. ತಮಾಷೆ ನೋಡಿ ಎಷ್ಟು ಕ್ಲೋಸ್ ಇದೆ ಗೊತ್ತಾ ಮಗು ತಾಯಿಗೆ, ಎಷ್ಟು ಕ್ಲೋಸ್ ಇದೆ ಅಂತ ಕೇಳಿದರೆ ಒಳಗೆ ಕೂತ್ಬಿಟ್ಟಿದೆ. ಇಷ್ಟಾದರೂ ತಾಯಿ ಅನುಭವನೇ ಬೇರೆ, ಮಗನ ಅನುಭವನೇ ಬೇರೆ. ಯಾತಕ್ಕೆ ಉಪಾಧಿ ಎಷ್ಟು ಕ್ಲೋಸಾಗಿ ಮಾಡಿದರೂ ಕೂಡ ಒಬ್ಬರನ್ನೊಬ್ಬರನ್ನ ಒಂದು ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ಮಗು ಆಮೇಲೆ ಏನಾಗಿದೆ, ಅಮೇರಿಕಾದಲ್ಲಿ ಕೂತಿದೆ ಮಗು ಹೋಗಿಬಿಟ್ಟು, ಇಲ್ಲಿ ಕೂತಿದೆ ಏನಾಗುತ್ತೋ ಅಂತ ಯೋಚನೆ ಮಾಡ್ತಾ ಕೂತಿದ್ದಾಳೆ. ಯಾತಕ್ಕೆ ಅನುಭವ ಏನೇ ಕೂತಿದೆ ಇಲ್ಲಿ, ಅಭಿಮಾನ ಕೂತಿದೆ, ಅಭಿಮಾನದಿಂದಾಗಿ ಸಂಪರ್ಕ ಬಂತು. ಆದರೆ ತಾನು ಬೇರೆ ಮಗು ಬೇರೆ ಗೊತ್ತು, ಅದಕ್ಕೆ ತಾನು ಬೇರೆ ಮಗ ಬೇರೆ ಗೊತ್ತು. ಆದರೆ ಒಳಗಿದ್ರು ಕೂಡ ಏನಾಗಿಲ್ಲ, ಈಗ ಅನುಭವ ತಾನು ಅದೇ ಅಂತ ಅನುಭವ ಬರ್ತಾ ಇಲ್ಲ. ತನ್ನ ಮಗು ಅಂತ ಅನುಭವ ಬರುತ್ತೆ, ತಾನೇ ಮಗು ಅಂತೂ ಬರೋದಿಲ್ಲ. ನೆನಪಿರಬೇಕು, ಡಿಫ್ರೆನ್ಸ್ ಗೊತ್ತಿರಬೇಕು ಯಾವಾಗಲೂ ಕೂಡ. ಯಾವುದೇ ನಮಗೆ ಪ್ರಶ್ನೆಯನ್ನು ಉದಾಹರಣೆಗೆ, ನಮ್ಮ ಕೈ ಕಾಲು ಮುಳ್ಳು ಚುಚ್ಚಿದ್ರೆ ನಾವು ದುಃಖ ಪಡ್ತೀವಿ, ಕರೆಕ್ಟೇ. ಅವನೇ ಹೇಳ್ತಾನೆ ಗೊತ್ತಾಗ, ಇನ್ನೊಬ್ಬರು ಕೈ ಕಾಲು ಚುಚ್ಚಿದ್ರು ಕೂಡ ಒಬ್ಬ ತಾಯಿ ಮಗುವಿನ ಕೈ ಕಾಲಿಗೆ ಏನಾದರೂ ದುಃಖ ಪಡ್ತಾಳ ಅಂತ ಕೇಳಿದರೆ ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಮಗುಗೂ ದುಃಖ ಆಗಿದೆ, ತಾಯಿಗೂ ದುಃಖ ಆಗ್ತಾ ಇದೆ. ಆದರೆ ದುಃಖದಲ್ಲಿ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ, ಮಗುವಿಗೆ ಏನಂತ ದುಃಖ ಆಗ್ತಾ ಇದೆ, ನನಗಾಲಿ ಚಿತ್ರ ದುಃಖ ಆಗ್ತಾ ಇದೆ. ತಾಯಿಗೆ ಏನಾಗ್ತಾ ಇದೆ, ತನ್ನ ಮಗುವಿಗೆ ಅಂತ, ತನ್ನ ಕಾಲು ತನ್ನ ಮಗುವಿಗೆ ಅಂತ ಬರ್ತಾ ಇದೆ. ಸೊ ಅಲ್ಲಿ ಏನು ಅನುಭವ ಬಂತು, ಈಗ ಭೇದಾನುಭವ ಬಂತು. ಅಲ್ಲಿ ದುಃಖಾನುಭವ ಕೂಡ ಅಭಿಮಾನ ಕಾರಣ ಆಯ್ತು ಹೊರತು ಐಕ್ಯ ಕಾರಣ ಆಗಲಿಲ್ಲ. ಐಕ್ಯದಿಂದ ದುಃಖ ಆಗೋದು ಬೇರೆ, ಅಭಿಮಾನದಿಂದ ದುಃಖ ಆಗೋದು ಬೇರೆ. ಬೇರೆಯವರಿಂದ ಬೇರೆಯವರಿಗೆ ಆಗ್ತಕ್ಕಂಥ ದುಃಖ, ನಮ್ಮವರಿಗೆ ಆಗ್ತಕ್ಕಂಥ ದುಃಖ ನಮಗೆ ದುಃಖ, ನಮಗೂ ದುಃಖ ಅನುಭವ ಕೊಡೋದು ಯಾತಕ್ಕೆ ಅಂದರೆ ಅಭಿಮಾನದಿಂದಾಗಿ. ನಮಗೆ ಆಗ್ತಕ್ಕ ದುಃಖ ಯಾವ ಕಾರಣ ಅಂದರೆ ಐಕ್ಯದಿಂದಾಗಿ. ಅರ್ಥ ಆಯ್ತಾ, ಈಗ ಎರಡು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಅವನು ಕನ್ಫ್ಯೂಸ್ ಮಾಡ್ತಾನೆ ಯಾವ್ಯಾವ್ದು ಏನೇನು ಆಗುತ್ತೆ ಅಂತೇಳಿ. ಅವೆಲ್ಲ ಲಾಂಗ್ ಅದು. ನನ್ನ ದುಃಖ ಅಂತ ಅನುಭವ ಬಂತ ನನಗೀಗ ಬರಲಿಲ್ಲ, ನನ್ನ ಮಗುವಿನ ದುಃಖ ಅಂತ ಅನುಭವ ಬಂತೆ ಹೊರತು ನನ್ನ ದುಃಖ ಅಂತ ಬರಲಿಲ್ಲ. ಅದೇ ಇನ್ನೊಂದು ಮಗು ಬಿತ್ತು, ಕೈ ಕಾಲು ಮುಡ್ಕೊಂಡ್ರೆ ಪಾಪ ಪಾಪ ಅಂತ ಹೋಗ್ಬಿಡ್ತಾನೆ ಮುಂದೆ ಕಷ್ಟನೇ. ಯಾತಕ್ಕೆ ಅಭಿಮಾನ ಇಲ್ಲ ಅದ್ರ ಬಗ್ಗೆ. ಅರ್ಥ ಆಯ್ತಾ, ಎಲ್ಲರೂ ಬ್ರಹ್ಮನಾಗಿದ್ರೆ ಅದು ಎಲ್ಲ ಮಗು ನಮ್ಮಗ್ನೇ ಆಗೋದ್ರಿಂದಾಗಿ ನಮಗೇನಾಗಬೇಕಾಗಿತ್ತು, ಈಗ ದುಃಖ ಆಗಬೇಕಾಗಿತ್ತು, ಆಗೋದಿಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ನಾವು ಅವು ಎಷ್ಟೋ ದಾರಿ ತಪ್ಪಿಸಕ್ಕೆ ಟ್ರೈ ಮಾಡ್ತಾರೆ, ಎಷ್ಟು ದಾರಿ ತಪ್ಪಿಸಿದ್ರು ಕೂಡ ಭೇದ ಭೇದನೇ, ಅಭೇದ ಅಭೇದನೇ. ಹೌದು, ಆಯಿತು, ಆಗಲಿ. ಅದೇನು ಏನು ದುಡಿದ ನಮ್ಗೆ ಅನುಕೂಲವಾದದ್ದು ಏನು ಮಾಡುತ್ತೆ ಅದು, ತನ್ನ ಮತ್ತೆ ಎಷ್ಟು ಶಕ್ತಿ ಇದೆ ಅಂತ ಕೇಳಿದರೆ ಪೂರ್ವದೃಷ್ಟಿ ಅಂತ ಹೇಳಿದ್ರು, ಕೂರ್ಮದೃಷ್ಟಿ ಅಂತ ಕರೀತಾರೆ. ನೂರಾರು ಮೈಲು ದೂರ ಇದ್ರು ಕೂಡ ಇಲ್ಲಿಂದ ಮಗನ ಪ್ರೊಟೆಕ್ಟ್ ಮಾಡುತ್ತಂತ ದೃಷ್ಟಿ ಇಟ್ಟಿರುತ್ತೆ. ಇವತ್ತು ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ, ಅಷ್ಟು ದೂರ ಇದ್ರು ಮಕ್ಕಳ ಬಗ್ಗೆ ಜ್ಞಾನ ಇಟ್ಟಿರ್ತೇವಲ್ಲ, ಆ ಥರ ಎಮ್ಮ ಕಡಿಸೋದು ಎಲ್ಲ ಕರೆಕ್ಟ್ ಯಾತಕ್ಕೆ ಪಡ್ತೀವಿ ಅನ್ನೋ ದೃಷ್ಟಿ ಆ ಥರ ಇದೆ ನಿಮಗೆ. ಕೂರ್ಮದೃಷ್ಟಿ ಆಗಿದೆ ಅಂದರೆ ಅರ್ಥ ಏನೋದಕ್ಕೆ, ದೃಷ್ಟಿ ಅಭಿಷೇಕ್ಟ್ ಆಗಿದೆ ಅಂತ ಅರ್ಥ ಹೊರತು ಮರಿನೇ ಕೂರ್ಮ ಅಲ್ಲ, ಮೊಟ್ಟೆನೇ ಕೂರ್ಮ ಅಲ್ಲ, ಕೂರ್ಮನೇ ಮೊಟ್ಟೆ ಅಲ್ಲ. ಆ ಭೇದ ಉಳ್ಕೊಂಡು ಮತ್ತೆ ಅರ್ಥ ಆಯ್ತಾ, ಈಗ ನೀವು ಕೂರ್ಮದೃಷ್ಟಿ ಒಂದಿರಲಿ, ಇನ್ನು ಕೂರ್ಮದೃಷ್ಟಿ ಒಂದು ಎಕ್ಸಾಂಪಲ್. ಇವಕ್ಕೆ ಕೆಲವು ಪಕ್ಷಿಗಳಿಗೆ ಎಷ್ಟು ಸಾಮರ್ಥ್ಯ ಇದೆ ಗೊತ್ತಾ, 800 ಮೈಲು 1000 ಮೈಲು ದೂರದಿಂದ ಎಲ್ಲಿ ನೀರಿನೇ ಹುಡುಕುತ್ತಂಥದ್ದು. ಬೇಸಿಗೆ ವಲಸೆ ಬರುತ್ತಲ್ಲ ಪಕ್ಷಿಗಳೆಲ್ಲ, ಆ ಬರೋದು ಯಾತಕ್ಕೆ ಅಂದರೆ ನೀರು ಎಲ್ಲಿದೆ ಹುಡ್ಕೊಂಬರುತ್ತೆ, ಅಷ್ಟು ದೂರದಿಂದ ಗೊತ್ತಾಗುತ್ತಂಥದ್ದು. ಮನುಷ್ಯನಿಗೆ ಪಕ್ಕದಲ್ಲಿದ್ದರೂ ಗೊತ್ತಾಗೋದಿಲ್ಲ ಅಂತ ಅಷ್ಟು. ಅದು ಒಬ್ಬರಿಗೂ ಶಕ್ತಿ ಇಟ್ಟಿದ್ದಾನೆ ಪರಮಾತ್ಮ, ಮನುಷ್ಯನ ಶಕ್ತಿನೇ ಬೇರೆ, ಅವರ ಶಕ್ತಿನೇ ಬೇರೆ. ಅಲ್ಲಿ ನೋಡಿ ಕರೆಕ್ಟಾಗಿ ಬರಿಸಾಗತ್ತಂತ, ಇಷ್ಟಾದ್ರೆ ಏನು ತೋರಿಸುತ್ತಲ್ಲಿ. ಆದರೆ ಬುದ್ಧಿಶಕ್ತಿ ಜಾಸ್ತಿ, ತಿಳುವಳಿಕೆ ಜಾಸ್ತಿ ಅಂತ ಆಯ್ತಾ ಹೊರತು ಐಕ್ಯ ಅಂತ ಆಗಲಿಲ್ಲ. ಮತ್ತು ಐಕ್ಯ ಅಲ್ಲ, ಐಕ್ಯ ಬೇರೆ ಅಭಿಮಾನ ಬೇರೆ, ಎಲ್ಲ ಕನ್ಫ್ಯೂಸ್ ಮಾಡಿಬಿಡ್ತಾನಂತ. ಕನ್ಫ್ಯೂಸ್ ಆಗಬಾರ್ದು ನಾವೀಗ. ಯಾವುದೇ ಪ್ರಸಂಗ ಬಂದರೂ ಕೂಡ ನಾವು ನಾವೇ, ಬೇರೆಯವರು ಬೇರೆಯೇ, ಏನೇ ಬಿ ಬಿನೇ ನಾನಾ ಅಂದರೆ ದೂರ ಇರೋ ಪದಾರ್ಥ ಮಗುವನ್ನು ಅಲ್ಲಿಂದ ನೋಡಿ ಅದು ಕಾಪಾಡ್ತಾ ಇರುತ್ತಂತೆ, ಯಾವಾಗ ರಕ್ಷಣೆ ಮಾಡುತ್ತಂತೆ. ಅಲ್ಲಿಂದ ರಿಮೋಟ್ ನಾವು ಕಾನ್ಸೆಪ್ಟ್ ಇದೆ ಅಲ್ಲಿ ಇವತ್ತು ಆತ ರಿಮೋಟ್ ಕಾನ್ಸೆಪ್ಟ್ ನ್ಯಾಚುರಲಿ ರಿಮೋಟ್ ಶಕ್ತಿ ಇರೋದು ಯಾವುದಕ್ಕೆ ಕೂರ್ಮುಖ್ಯ ಅಂತ ಹೇಳ್ತಾರೆ. ಕೂರ್ವದೃಷ್ಟಿ ಭಾಗವತಲ್ಲೇ ಬರುತ್ತೆ, ಬುದ್ಧಿ ಬರುತ್ತೆ. ಕೂರ್ವದೃಷ್ಟಿಯಿಂದ ಕೃಷ್ಣಾರಮ ಹ್ಯಾ ಕಾಪಾಡ್ತಾ ಇದ್ದೆ ಅಂದ್ರೆ ಕೂರ್ವದೃಷ್ಟಿಯಿಂದ ಕಾಪಾಡ್ತಾ ಇದ್ದ ಕುಂತಿ ಪ್ರಾರ್ಥನೆ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ಆ ದೃಷ್ಟಾಂತ ಬಂದಿದೆ ಈಗ. ಅಖಂಡ ಅಖಂಡ ಅಂದ ತಕ್ಷಣ ಏನಲ್ಲ, ಪಾರ್ಟ್ ಇದೆ, ಪಾರ್ಟ್ ಇದೆ. ಇನ್ಸಪರಬಲ್ ಪಾರ್ಟ್ಸ್ಗೆ ಅಖಂಡ ಅಂತ ಕರೀತಾರೆ. ಇನ್ಸಪರಬಲ್ ಪಾರ್ಟ್ಸ್ ಬೇರೆ, ಪಾರ್ಟ್ಲೆಸ್ ಬೇರೆ. ಅರ್ಥ ಆಯ್ತಾ? ಈಗ ಉದಾಹರಣೆ ಹೇಳಿದ್ದೆ ನಾನೀಗ. ಇದು ಒಂದು ಕೆಲವು ಟೇಬಲ್ ಇರುತ್ತೆ, ಡಿಸ್ಮ್ಯಾಂಟಲ್ ಮಾಡಿ ಎಲ್ಲ ಸೇರಿಸ್ಬಿಡ್ಬೋದು. ಅದು ಎಂಥದ್ದು? ಡಿಫರೆಂಟ್ ಪಾರ್ಟ್ಸ್ನ ಜಾಯಿನ್ ಮಾಡ್ಬೋದು. ಇದು ಸಾಲಿಡ್ ಟೇಬಲ್ ಇದೆ, ತೇಲಕ್ಕೆ ಬರಲ್ಲ ಅದರ, ಅದು ಸಾಲಿಡ್ ಅಂತೇವೆ. ಅಟ್ ದ ಸೇಮ್ ಟು ಪಾರ್ಟ್ ಇದೆ, ಇಲ್ಲ ಅಂತಲ್ಲ, ಪಾರ್ಟ್ ಇದೆ ಬಟ್ ಅಂದ್ರೆ ಇನ್ಸಪರಬಲ್ ಪಾರ್ಟ್ಸ್. ಅವು ಇದೆಂಥ ಪಾರ್ಟ್? ಸಪರಬಲ್ ಪಾರ್ಟ್ಸ್. ಸೊ ಆಕಾಶ ಪಾರ್ಟ್ಲೆಸ್ ಅಲ್ಲ, ಆಕಾಶ ಪಾರ್ಟ್ ಇದೆ ಬಟ್ ಎಂಥ ಪಾರ್ಟ್ಸ್ ಇದೆ ಅದಕ್ಕೆ? ಇನ್ಸಪರಬಲ್ ಪಾರ್ಟ್ಸ್ ಇದೆ. ದೇವರು ಅಖಂಡ ಅಂದ್ರೆ ಹಾಗೆ, ಅದವರಿಗೆ ಅರ್ಥ ಆಗಲಿಲ್ಲ. ದೇವರು ಅಖಂಡ ಅಂದ್ರೆ ಹಾಗೇನೆ, ದೇವರು ಕೂಡ ಅಖಂಡನೇ. ಅದೇ ತಿಳ್ಕೊಂಡ್ರು ಅವಯವ ಶೂನ್ಯ ಅಂತ ತಿಳ್ಕೊಂಡ್ಬಿಟ್ಟು. ಅಂಥ ಅವಯವಗಳನ್ನು ನಮ್ಮಂಥ ಅವಯವಗಳು ದೇವರಿಗಿಲ್ಲ, ಕೈ ತೆಗೆದು ಹಾಕ್ಬಿಡ್ಬೋದು, ಕಟ್ ಮಾಡ್ಬೋದು, ದೇವ್ರ ಕೈ ಕಟ್ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಅಖಂಡ ಅಂತ ಕರೆದ್ರೆ ಹೊರತು ಇದಕ್ಕೆ ಅಖಂಡ ಅಂತ ಕರೀಲಿಲ್ಲ. ಡಿಫ್ರೆನ್ಸ್ ಗೊತ್ತಾಯ್ತಾ? ಈಗ ಅಖಂಡ ಶಬ್ದಕ್ಕೆ ಪಾರ್ಟ್ಲೆಸ್ ಅಂತ ಅರ್ಥ ಅಲ್ಲ. ಆಚಾರ್ಯ ಎಷ್ಟು ಹೇಳ್ತಾರೆ ಗೊತ್ತಾ? ಆಕಾಶ ಬಿಟ್ಬಿಡಿ, ಸ್ಮಾಲೆಸ್ಟ್ ಇದೆ, ಒಂದು ಪರಮಾಣು ಇದೆ, ಈಗ ಅದಕ್ಕೂ ಏನಿದೆ? ಅವಯವ ಇದೆ. ಪಾರ್ಟ್ಸ್ ಇದೆ ಬಟ್ ಇನ್ಸಪರ ಇಂಡಿವಿಜುವಲ್, ಅದು ಡಿವೈಡ್ ಮಾಡಕ್ಕೆ ಬರೋದಿಲ್ಲ. ಬಟ್ ಏನಿದೆ? ಪಾರ್ಟ್ಸ್ ಇದೆ. ಅರ್ಥ ಆಯ್ತಾ? ಅದು ಅರ್ಥ ಆದ್ಮೇಲೆ ಅರ್ಥ ಆಗ್ಬಿಡುತ್ತೆ. ಆ ಪರಮಾಣುವಿಗೆ ಪಾರ್ಟ್ಸ್ ಇದ್ದಾಗ ಆಕಾಶಕ್ಕೆ ಎಷ್ಟು ಪಾರ್ಟ್ಸ್ ಇರ್ಬೇಕು ಎಲ್ಲ? ಬಟ್ ಎಂಥ ಪಾರ್ಟ್ಸ್ ಅದು? ಇನ್ಸಪರ ಆಕಾಶದ ಪಾರ್ಟ್ ತೆಗಲಿಕ್ಕೆ ಬರಲ್ಲ ನಮಗೆ. ಒಂದು ಘಟ ಮಾಡಿಬಿಡ್ತೇವೆ, ಘಟದೊಳಗೆ ಆಕಾಶ ತೋರಿಸ್ತೇವೆ ಹೊರತು ಆಕಾಶ ಬ್ರೇಕ್ ಆಗಿಲ್ಲ. ಅದರಿಂದ ಆಕಾಶ ಬ್ರೇಕ್ ಆಗಿಲ್ಲ, ಆಕಾಶದ ಪಾರ್ಟ್ ನಮಗೆ ಅರ್ಥ ಆಯ್ತು ಅಷ್ಟೇ. ಅರ್ಥ ಆಗ್ಲಿಕ್ಕೆ ಹೊರತು ಸಪ್ರೇಟ್ ಮಾಡೋಕ್ಕಲ್ಲ ಅದು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅಖಂಡ ಶಬ್ದಕ್ಕೆ ಅಪಾರ್ಥ ಮಾಡಿಕೊಂಡು ತಪ್ಪಾಗ್ಬಿಡುತ್ತೆ. ಎಷ್ಟೋ ಸತಿ ಬಸರ ಏನು ಮಾಡಿರ್ತಾರೆ, ಈಗ ಚೆನ್ನಾಗಿ ಹೆಪ್ಪಾಗಿಬಿಟ್ಟಿರುತ್ತೆ ಅಖಂಡ. ಈ ಥರ ತಪ್ಪದ್ ಬಿದ್ಬಿಡು, ತೆಗೆದ್ರೆ ಒಂದ್ಸರಿ ಹಾಕಿದ್ರೆ ಆ ಕಡೆ ಗೋಕುಲಕ್ಕೆಲ್ಲ ಹೋದಾಗ ಕೊಡ್ತಾರೆ ಅವ್ರು, ಮಡಿಕೆಯಲ್ಲಿ ಹಾಕಿಟ್ಟಿರ್ತಾರೆ. ತೆಗೆದ್ರೆ ಪೂರ್ತಿ ಚಾಕಲ್ ಕಟ್ ಮಾಡೋಕೆ ಆ ಥರ ಇರುತ್ತೆ. ನಮ್ಮ ಹೆಸರು ಪೂರ್ತಿ ಬಿಡಿಬಿಡಿಯಾಗೆಲ್ಲ ಇದ್ದಾಗ ಇರುತ್ತೆ. ಯಾತಕ್ಕೆ? ನೀರೇ ಜಾಸ್ತಿ ಇರುತ್ತೆ, ಅದರಿಂದ ಪ್ಯೂರ್ ಹಾಲು ಗಟ್ಟಿ ಆಗುತ್ತೆ. ಇದು ಅಖಂಡ. ಯಾತಕ್ಕೆ ಅಖಂಡ? ಯಾಕೆ ಒಂದೇ ಸಾಲಿಡ್ ಆದಾಗ ಅಖಂಡ ಅಂತ ಕರೀತೆ, ಅದು ಪೀಸ್ ಆಗುತ್ತೆ ಅಷ್ಟೇ. ಬಟ್ ಇಲ್ಲೂ ಪೀಸ್ ಮಾಡಕ್ಕೆ ಬರುತ್ತಾ ಇಲ್ಲ ಅದನ್ನ. ಆಕಾಶಕ್ಕೆ ಪೀಸ್ ಮಾಡಕ್ಕೆ ಬರೆದ್ರೆ ಪೀಸ್ ಪಾರ್ಟ್ಸ್ ಅದಕ್ಕಿಂತ. ಅದು ಅರ್ಥ ಆಗಿಬಿಟ್ರೆ ಸರಿ. ಇವತ್ತು ಉದಾಹರಣೆಗೆ, ಎಷ್ಟೋ ಯುದ್ಧದಲ್ಲಿ ತಲೆ ಕತ್ತರಿಸ್ಬಿಡ್ತಾರೆ, ಕೈ ಕತ್ತರಿಸ್ಬಿಡ್ತಾರೆ, ಗೊತ್ತಾ? ಯೋಧರು ಕೈ ಕತ್ತರಿಸಿ ಹಾಕ್ತಾರೆ. ಈಗ ದೇವ್ರು ಯಾವ ರೀತಿ ಮಾಡಕ್ಕೆ ಬರುತ್ತಾ? ಯಾತಕ್ಕೆ? ಅಪ್ರಾಕೃತ ದೇಹ. ಅಪ್ರಾಕೃತವೆಲ್ಲ ಅಖಂಡ, ನೆನಪಿರ್ಬೇಕು. ಅಪ್ರಾಕೃತವೆಲ್ಲ ಅಖಂಡ, ಆಲ್ ಅಪ್ರಾಕೃತ. ಪರಮಾತ್ಮ ಪರಮ ಅಪ್ರಾಕೃತನಾದ್ದರಿಂದ ಟೋಟಲಿ ಏನಾಯ್ತ? ಅಚ್ಚೇದ್ಯೋ ಯ ಬದೇಶ್ಯೋಗ ಮತ್ತೆ ಅಕ್ಲೇದ್ಯೋ ಅಶೋಷ್ಯ ವಚ. ಆ ರೀತಿಯಿಂದ ಜೀವನ ಆಗಿರೋದಕ್ಕೆ ಆಗಿರೋದು. ಇನ್ನೂ ಸ್ವಾರಸ್ಯ ಹೇಳ್ತಾರೆ, ನಾವು ಜೀವ ಪ್ರತಿಯೊಬ್ಬ ಜೀವನ ಅಖಂಡನೇ. ಈ ಕೈ ಚಾಲಕ್ಕೆ ಬರುತ್ತೆ ಅವರಿಗೆ, ಅಂದರೆ ಇಲ್ಲಿಟ್ಟುಕೊಂಡು ಕೈ ಚಾಲಕ್ಕೆ ಬಂತು, ಇಲ್ಲಿಟ್ಟುಕೊಂಡು ಕಾಯಿ ಚಾಲಕ್ಕೆ ಬಂತು, ಬ್ರಹ್ಮಸೂತ್ರದಲ್ಲಿ ಬರುತ್ತೆ. ಗೊತ್ತಾಯ್ತಾ? ಕೃಷ್ಣ ಪ್ರಸಕ್ತಿ ನಿರವಯತ್ವ ಶಬ್ದ ಪ್ರಕೋಪವ ಅಂತ ಸೂತ್ರ. ಇಲ್ಲಿ ನಮಗೇನಾದ್ರು ಪಾರ್ಟ್ಸ್ ಪಾರ್ಟ್ಲೆಸ್ಸೇ ನಾವೀಗ ಆ್ಯಕ್ಚುಲಿ ಪಾರ್ಟ್ಲೆಸ್. ಎಂಥ ಪಾರ್ಟ್ಲೆಸ್ ಅಂದರೆ ಸಪರಬಲ್ ಪಾರ್ಟ್ಸ್ ನಮಗಿಲ್ಲ, ಇನ್ಸಪರಬಲ್ ಪಾರ್ಟ್ಸೇ ಇರೋದು. ಆದರೆ ಏನು ಮಾಡ್ತೀವಿ? ಇಟ್ಕೊಂಡಿರ್ತೀವಿ, ಕೈ ಮಾತ್ರ ಮುಂದೆ ಹೋಗುತ್ತೆ, ಕಾಲು ಮಾತ್ರ ಮುಂದೆ ಹೋಗುತ್ತೆ. ಏನು ಆಶ್ಚರ್ಯ ಅಂತ ಕೇಳಿದ್ರೆ, ದೇವರ ಅಚಿಂತ್ಯ ಶಕ್ತಿಯಿಂದ ಮಾಡಿಸ್ತಾನೆ ಅಂತ ಹೇಳಿ. ಇದು ನಮ್ಗೆ ಏನಾಗ್ತಿತ್ತು? ಯಾವಾಗ ಪ್ಯಾರಾಲಿಸಿಸ್ ಇದ್ದಾಗ ಇರಬೇಕಾಗಿ ಜೀವ, ಯಾವಾಗಲೂ ಪ್ಯಾರಾಲಿಸಿಸ್ ಆಗ್ತದೆ ಜೀವನಿಗೆ. ಆ ದೇವರು ಏನು ಮಾಡಿದ್ದಾನೆ ಈಗ ಅದನ್ನು? ಅಂತ ಶಕ್ತಿ ಅಚಿಂತ್ಯ ಶಕ್ತಿಯಿಂದಾಗಿ ಮಾಡ್ತಾನೆ. ನಿದ್ರೆಯಲ್ಲೂ ಹಾಗೇನೆ ಪರಮಾತ್ಮ ಅಖಂಡ ಹೇಳ್ತಾರಲ್ಲ, ನಿರಂಶ ಜೀವ ಜೀವ ಚಿಚ್ಚರೀರ ವಿಭಾಗ ಇಸಿ ನಿರಂಶ ಜೀವರ ಚಿಚ್ಚರೀರವರು ಪುನಃ ಏಕತ್ವ ವೈದಿಸುವ ಅಂತ ಹೇಳಿದ್ದಾರೆ. ಇದೆಲ್ಲ ದೇವ್ರ ಅದು ಅನುವ್ಯಾಖ್ಯಾನದ ಮಾತ್ರ ದಾಸರಾಗಿಟ್ಟಿದ್ದಾರೆ ಅಷ್ಟೇ. ಅದು ಅನಂಶಶ್ಯಾಪಿ ಜೀವಸ್ಯ, ಜೀವರಿಗೆ ಅಂಶ ಇಲ್ಲ ಅಂದರೆ ಎಂಥ ಅಂಶ ಇಲ್ಲ ಅಂದರೆ ಸಪರೇಟ್ ಮಾಡೋ ಅಂಶ ಇಲ್ಲ. ಆದರೂ ದೇವರು ಏನು ಮಾಡಿ ತೋರಿಸ್ತಾರೆ? ಸಪರೇಟ್ ಮಾಡಿದ್ರೆ ತೋರಿಸ್ತೀವಿ. ಯೋ ಅಂತಃ ಪ್ರವಿಶ್ಯ ಮಮವಾಚ ಮೀಮಾಂ ಪ್ರಸುಪ್ತ ಅವ್ನು ತೋರಿಸ್ಕೊಡ್ತಾರೆ ಅಂದರೆ ದೇವ್ರ ಮಹಿಮೆ ಅದು. ಯಾವ್ದು ದೇವರು ಅಚ್ಚು? ಎಲ್ಲ ರೀತಿಯಿಂದ ಅಚ್ಚುತ್ತ ದೇವರು. ಜೀವರ ಸ್ವರೂಪ ಮಾತ್ರ ಅಚ್ಚುತ್ತ, ಇಲ್ಲಿ ಒಳಗಿಂದ ಅಚ್ಚು ದೇವರಿಗೆ ಎಲ್ಲದೂ ಅಚ್ಚುತ್ತಾನೆ. ಸ್ವರೂಪೈಕ್ಯ ಸದ್ಭಾವ ಇನ್ನು ಹೊಸ ಯುಕ್ತಿ ಕೊಡ್ತಾರೆ. ನಾನಾ ದೇಹಗ ಭೋಗಾನುಸಂಧಾನಂ ಯೋಗಿನೋ ಯಥಾ. ನೋಡಿ, ನಮಗೆ ಸಂಶ್ಲಿಷ್ಟ ಉಪಾಧಿ ಇದ್ದಾಗ ತುಂಬ ಕ್ಲೋಸ್ ಇರುತ್ತೆ, ಅದಕ್ಕೆ ಅನುಭವ ಬರುತ್ತೆ ಅಷ್ಟೇ. ದೂರ ಇದ್ದಾಗ ವಿಶ್ಲಿಷ್ಟ ಉಪಾಧಿ ದೂರ ಇದ್ದಾಗ ಅನುಭವ ಬರೋದಿಲ್ಲ ಅಂತ ಹೇಳಿದ. ತಪ್ಪದು. ಅವನು ಹೇಳಿದ್ದು ಬ್ರಹ್ಮ ಅಲ್ಲಿದ್ದಾನೆ, ನಾವು ಇಲ್ಲಿದ್ದೇವೆ, ತುಂಬ ದೂರ ಇರೋದ್ರಿಂದ ನಮ್ಮ ಸುಖ ದುಃಖ ಬ್ರಹ್ಮನ ಅನುಭವ ಆಗೋದಿಲ್ಲ ಅಂತ ಹೇಳಿದ. ಅಥವಾ ಅವರ ಸುಖ ನಮಗೆ ಅನುಭವ ಆಗೋದಿಲ್ಲ ಅಂತ ಹೇಳಿದ. ಅದಕ್ಕೆ ಹೇಳ್ತಾರೆ ಸರಿಯಲ್ಲ, ವ್ಯಕ್ತಿ ಒಬ್ಬನೇ ಆಗಿಬಿಟ್ರೆ ಎಷ್ಟು ವಿಶ್ಲೇಷ ವಿಶ್ಲೇಷ ಅಂದರೆ ಸಪರೇಷನ್ ಇದ್ದರೂ ಕೂಡ ಅದನ್ನ ತಪ್ಪಿಸಕ್ಕೆ ಬರೋದಿಲ್ಲ. ದೃಷ್ಟಾಂತ ಏನು? ನಾನಾ ದೇಹದ ಭೋಗಾನುಸಂಧಾನಂ ಯೋಗಿನೋ ಯಥಾ. ಯೋಗಿ ಏನು ಮಾಡ್ತಾನೆ? ಅನೇಕ ರೂಪ ತೊಗೊಂಡ್ಬಿಡ್ತಾನೆ, ಅನೇಕ ದೇಹ ತೊಗೊಂಡ್ಬಿಡ್ತಾನೆ. ಅನೇಕ ದೇಹ ತೊಗೊಂಡು ಅಷ್ಟೆಲ್ಲ ಕೆಲಸ ಮಾಡಿ ತಾನು ಅದನ್ನು ಎಂಜಾಯ್ ಮಾಡ್ತಾನೆ. ಅರ್ಥ ಆಯ್ತಾ? ಕರೆದವರು 9 ರೂಪಾಯಿ ತಗೊಂಡ್ರು, ಸೌಭರಿಗಳು 50 ರೂಪಾಯಿ ತಗೊಂಡ್ರು. 50 ರೂಪಾಯಿ ತಗೊಂಡಿದ್ದು ಎಲ್ಲರೂ ನೋಡಕ್ ಬೇರೆ ಬೇರೆ ದೇಹ ಕಾಣಿಸ್ತಾ ಇದೆ, ಆದ್ರೆ ವ್ಯಕ್ತಿ ಒಂದೇ. ಸೊ ದೇಹ ಬೇರೆ ಆದ್ರೂ ವಿಶ್ಲಿಷ್ಟ, ದೇಹ ಬೇರೆ ಆದ್ರೂ ಕೂಡ ವ್ಯಕ್ತಿ ಒಂದೇ. ಆದ್ರಿಂದ 50 ರೂಪಾಯಿಗಳ ಸಾಧನೆ ಕೂಡ ಯಾವ್ದಕ್ಕೆ ಅಕೌಂಟ್ ಕ್ರೆಡಿಟ್ ಆಗುತ್ತೆ? ಅದೀಗ ಇದಕ್ಕೆ ಬರುತ್ತೆ, 3 ರೂಪಾಯಿಗೆ ಬಂದ್ಬಿಡುತ್ತೆ. ಇಲ್ಲದೆ ಹೋಗಿದ್ರೆ ಅವ್ರು ದಡ್ರ ಉಪಾಯ ತಗೊಳ್ಳಕ್ ಅಟ್ಟಲ್ಲ ಯಾತ ತಗೊಂಡ್ರ ಅವ್ರೀಗ ಅವ್ರು ಯಾತ ತಗೊಂಡ್ರು, ಪರ್ಪಸ್ ಇದೆ ಅವ್ರ ಪರ್ಪಸ್. ಮುಟ್ಟದೆ ಹೋಗಿದ್ರೆ ತಗೊಳಕ್ ಹೋಗ್ತಾನೆ ಇರಲಿಲ್ಲ ಅವರು. ಅರ್ಥ ಆಯ್ತಾ? ಅದೇ ನೆಕ್ಸ್ಟ್ ಮೇನ್, ನಾನಾ ದೇಹಗ ಭೋಗಾನುಸಂಧಾನಂ ಯೋಗಿನಃ ಯಥ. ಯೋಗಿಗಳಿಗೆ ಅನೇಕ ದೇಹದಲ್ಲಿರ್ತಕ್ಕಂಥ ಭೋಗದ ಅನುಸಂಧಾನ ಅಂದ್ರೆ ಎಂಥ ಅನುಸಂಧಾನ? ಸ್ವೀಯತ್ವೇನ ಅನುಸಂಧಾನ, ನಮ್ಮದು ಅಂತಕ್ಕಂಥ ಅನುಸಂಧಾನ ಹೇಗಿರುತ್ತೋ ಆ ರೀತಿಯಲ್ಲಿ ಎಂಥ ವಿಶ್ಲಿಷ್ಟ ಉಪಾಧಿ ಬಂದರೂ ಹಾಗೇ ಆಗುತ್ತೆ. ಏನ ಇಷ್ಟತ್ ಹೇಳಿದ್ದೀರ ಅಖಂಡ ಅಂದ್ರೆ ಇದಿಷ್ಟ ಅಖಂಡ, ಇದು ಪೀಸ್ ಮಾಡಕ್ ಬರುತ್ತಾ ಇದನ್ನ? ಪೀಸ್ ಇದೆಯಲ್ಲ, ಪೀಸ್ ಇಲ್ಲವರು ಈ ಭಾಗ ಈ ಭಾಗ ಅಂತ ಹೇಳ್ತಾನೆ ಇರಲಿಲ್ಲ ನಾವು. ಅರ್ಥ ಆಯ್ತಾ? ಈಗ ಈ ಭಾಗ ಏನ ವ್ಯಾಕ್ಯೂಮ್ ಅಂತ ಹೇಳ್ತಾ, ಆಕಾಶ ವ್ಯಾಕ್ಯೂಮ್ ಅಂತ. ಆಕಾಶ ವ್ಯಾಕ್ಯೂಮ್ ಅಲ್ಲ, ಸೈಂಟಿಫಿಕಲಿ ರಾಂಗ್ ಅದು. ವ್ಯಾಕ್ಯೂಮ್ ಬೇರೆ, ಸ್ಪೇಸ್ ಬೇರೆ. ವ್ಯಾಕ್ಯೂಮ್ ಅಂದ್ರೆ ಏನು? ಏನಿರತಕ್ಕಂಥ ಜಾಗ ಅದು. ಇಲ್ಲಿ ಗಾಳಿ ಎಲ್ಲ ಇದೆ, ಮತ್ತೆ ವ್ಯಾಕ್ಯೂಮ್ ಅಲ್ಲ ಇದು, ಸ್ಪೇಸ್ ಇದು. ವ್ಯಾಕ್ಯೂಮ್ನಲ್ಲೂ ಏನಿದೆ ಮತ್ತೆ? ಅಲ್ಲಿ ಸ್ಪೇಸ್ ಇದೆ ಮತ್ತೆ, ಇಲ್ಲವರು ವ್ಯಾಕ್ಯೂಮ್ ಇರ್ತಿರ್ಲಿಲ್ಲ. ಬಟ್ ಅಷ್ಟೇ, ನಿರ್ವಾತ ಅಂದ್ರೆ ಏನು? ಗಾಳಿ ಬದಲಾದ್ರೂ ಇಲ್ಲ ಹೊರತು ಆಕಾಶ ಇದೆ ಮತ್ತೆ. ಆಕಾಶ ಇಲ್ಲದ ಜಾಗ ಎಲ್ಲೆಲ್ಲೂ ಇಲ್ಲ. ಬಟ್ ಆ ಜಾಗದಲ್ಲಿ ನಿರ್ವಾತ ಮಾಡಿದ್ರಿಂದ ಆಕಾಶಕ್ಕೇನಿದೆ ಅಂತ ಆಯ್ತು? ಈಗ ಪಾಲ್ಟ್ ಇದೆ ಅಂತ ಆಯ್ತು. ಅಖಂಡತ್ವ ಇದೆ ಪ್ಲಸ್ ಪಾಲ್ಟ್ ಇದೆ, ಅದನ್ನ ಅರ್ಥ ಮಾಡ್ಕೊಂಡ್ರೆ ಸರಿ. ಅದೇ ಹೇಳಿದ್ದಾರೆ, ಸಿಂಪಲ್ ಆಗಿ ಹೇಳಿದ್ದು, ಟೇಬಲ್ ಹೇಳಿದ್ದೇನೆ. ಈಗ ಇದಿಷ್ಟು ಕಿಚ್ಚಿ ತೋರಿಸ್ಬೋದು. ಅದು ಅದೇ ರೀತಿಯಲ್ಲಿ ಇದು ಅರ್ಥ ಆದ್ಮೇಲೆ ಅದು ಅರ್ಥ ಇದೆ. ಹೇಗೆ ನಮಗೆ ಮಂಟಪದ ಎಲ್ಲ ಕಾಲು ತೆಗೆದಾಕಿಬಿಡ್ಬೋದು, ಎಲ್ಲ ಇಟ್ಟು ಪ್ಯಾಕ್ ಮಾಡ್ಕೊಂಡು ಹೋಗಿದ್ಬಿಡ್ಬೋದು, ಮತ್ತೆ ಎಲ್ಲ ಜೋಡಿಸ್ಬಿಡ್ಬೋದು. ನೋಡೋದಕ್ಕೆ ಅಖಂಡ ಕಣ್ಣ ಕಾಣುತ್ತೆ, ಅಖಂಡ ಅಲ್ಲ ಅದು. ಇನ್ನೊಂದು ಮಂಟಪ ಇದೆ, ಅದು ಮೋಲ್ಡ್ ಮಾಡಿ ಹಾಕಿಬಿಟ್ಟಿದ್ದಾರೆ, ಒಟ್ಟು ಮೋಲ್ಡ್ ಅದು. ಏನು ಮಾಡೋಕ್ಕೆ ಬರಲ್ಲ, ಇಲ್ಲ ಹೋದರೆ ಎಲ್ಲ ಮುರಿದು ಹೋಗುತ್ತೆ, ಇಲ್ಲ ಮಾಡಿ ತೆಗಿಲಕ್ಕೆ ಬರಲ್ಲ. ಆಕಾಶ ಅಂಥದ್ದು, ಬಟ್ ಅದಕ್ಕೆ ಮೇಲೆ ಭಾಗ ಕೆಳಭಾಗ ಇದೆಯಲ್ಲ ಅಖಂಡ ಕೂಡ, ಮಧ್ಯದ ಭಾಗ ಎಲ್ಲ ಇದೆ ಅದಕ್ಕೆ. ಬಟ್ ಇನ್ಸಪರಬಲ್ ಅವೆಲ್ಲ ಕೂಡ, ಇದೇನು ಸಪರಬಲ್ ಇದು. ಅರ್ಥ ಆಯ್ತಾ? ಸಪರೇಟ್ ಮಾಡ್ತಕ್ಕಂಥ ಭಾಗ ಇದ್ರೆ ಅದೇನದು ಅಖಂಡ ಅಲ್ಲ. ಸಪರೇಟ್ ಮಾಡೋಕ್ಕಾಗದೇ ಇರೋ ಭಾಗಗಳಿದ್ರೆ ಅದು ಅಖಂಡ. ಭಾಗ ಇಲ್ಲ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಫಸ್ಟ್ ಆಫ್ ಆಲ್, ಭಾಗ ಇಲ್ಲದ ವಸ್ತು ಜಗತ್ತಿನಲ್ಲಿ ಇಲ್ಲೇ ಇಲ್ಲ. ಅಣುವಿಗೂ ಭಾಗ ಇದ್ದ ಮೇಲೆ ನುಣ್ಣ ಕೇಳಬೇಕೀಗ, ಪರಮಾಣುವಿಗಿಂತ ಸ್ಮಾಲೆಸ್ಟ್ ವಸ್ತು ಇಲ್ಲ. ಅದಕ್ಕೇನೆ ಇವತ್ತು ಅವಯವ, ಅನಂತ ಅವಯವ ಅಂತ ಹೇಳ್ತಾರೆ. ಒಂದೆರಡು ಅವಯವ, ಎಷ್ಟು ಅವಯವ ಇದೆ ಅದಕ್ಕೀಗ? ಅನಂತ ಅವಯವ ಇರಬೇಕಾದ್ರೆ ಇನ್ನು ಬೇರೆದಕ್ಕೆ ಅವಯವ ಇಲ್ಲ ಅಂದೇನು ಅರ್ಥ? ಎಲ್ಲ ಪ್ರಾಕೃತರ ಅಖಂಡ ಅಂತ ಹೇಳಿದ್ನಲ್ಲ, ನಾವೆಲ್ಲ ಅಖಂಡ, ಪ್ರತಿಯೊಬ್ಬ ಜೀವನ ಅಖಂಡ, ಪ್ರತಿಯೊಬ್ಬನು ಅಖಂಡನೆ. ಸಪರೇಟ್ ಮಾಡೋಕ್ಕೆ ಬರೋದಿಲ್ಲ ಅವನನ್ನು. ದೇಹ ಮಾತ್ರ ಖಂಡ, ದೇಹ ಇದೆ ಪ್ರಾಕೃತ, ದೇಹ ಬೇರೆ ಜೀವ ಬೇರೆ. ಆದ್ದರಿಂದ ಜೀವದ ಕೈಕಾಲು ಕತ್ತರಿಸ್ಬೋದು, ದೇಹದ್ದು ಜೀವದ ಕತ್ತಲಕ್ಕೆ ಬರಲ್ಲ. ಅಚ್ಚೇಜೋಯ ಮದಾಹ್ಯೋಯ ಅಂತ ಅದಕ್ಕೆ ಹೇಳಿ, ಪ್ರತಿಯೊಬ್ಬ ಜೀವನ ಅಪ್ರಾಕೃತ, ಒಬ್ಬನಲ್ಲ. ದುರ್ಯೋಧನ ಕೂಡ ಅಪ್ರಾಕೃತಾನೆ, ಸ್ವರೂಪ ಜೀವದಲ್ಲಿಗೆ, ದೇಹ ಅಲ್ಲ ಜೀವ. ಸ್ವರೂಪ ದೇಹ ಹೇಳ್ತಾರೆ, ಸ್ವರೂಪ ದೇಹ ಬೇರೆ, ಬಾಹ್ಯ ದೇಹ ಬೇರೆ. ಎಲ್ಲರ ಸ್ವರೂಪ ದೇಹ ಕೂಡ ಏನದು? ಅದನ್ನು ಬ್ರೇಕಬಲ್ ಯಾರು ಬ್ರೇಕ್? ಅಲ್ಲಿ ಸೇರಿದೆ ಮಧ್ಯತೆಗೆ ಕೈಕಾಲುಗಳಿವೆ ಮುಕ್ತಿ ಸ್ವರೂಪ ದೇಹ. ಅದೇ ಪ್ರಶ್ನೆ ಮಾಡಿಕೊಂಡ್ರು ಮೋಕ್ಷದಲ್ಲಿ, ದೇಹ ಇಲ್ಲ ಅಂತೀರಿ, ಭೋಗ ಏನು ಮಾಡ್ತಾನೆ ಅಂತ ಕೇಳಿದರು. ಏನು ಹೇಳಿದ್ರು ಅದಕ್ಕೆ? ದಡ್ಡ ದೇಹದಲ್ಲಿ ದೇಹ ದೇಹ ಅಂತ ಹೇಳಿದ್ವಿ ನಾವು, ನಾವೇನಿಲ್ಲ ಅಂತ ಹೇಳಿಲ್ಲ, ಅವಯವ ಇಲ್ಲ ಅಂತ ಹೇಳಿಲ್ಲ ನಾವು. ಅದಕ್ಕೆ ಸ್ವರೂಪ ದೇಹ ಇದೆ, ಸ್ವರೂಪ ಅವಯವಗಳು ಇದೆ, ಪ್ರಾಕೃತ ದೇಹ ಇಲ್ಲ ಅಂತ ಹೇಳಿದ್ದೆ ಹೊರತು ದೇಹ ಇಲ್ಲ ಅಂತ ಹೇಳಿಲ್ಲ. ಸ್ವರೂಪ ದೇಹ ಅಂತ ಅಷ್ಟೇ ಇರ್ಬೇಕು. ಅದಕ್ಕೆ ಬರೀ ತಲೆ ದೇಹ ಅಂಬೋದಿಲ್ಲ, ಬರೀ ಕೈ ದೇಹ ಅಂಬೋದಿಲ್ಲ, ಏನಿದ್ರೆ ದೇಹ ಎಲ್ಲ ಇದ್ರೆ ದೇಹ. ಅಪ್ರಾಕೃತ ದೇಹ ಇದೆ ಅಂದ್ಮೇಲೆ ಏನಾಯ್ತು ಅಲ್ಲಿಗೆ? ಎಲ್ಲ ಪಾಲಿಸಿವೆ ಅಂತ ಜೀವನಿಗೆ, ಬ್ರೇಕ್ ಮಾಡಕ್ಕೆ ಬರೋದಿಲ್ಲ. ಆದ್ರಿಂದ ಅಖಂಡನೇ, ಮತ್ತೆ ಪ್ರತಿಯೊಬ್ಬ ಜೀವನು ಅಖಂಡ. ಹೌದು, ಆ ಅಖಂಡನೇ. ಓ ಏನ್ ಬೇಕು, ಬಾಹ್ಯ ದೇಹ ಪೂರ್ತಿ ಸಪರಬಲ್, ಜೊತೆಗೆ ಅದು ಪೀಸ್ ಬೇಕಾದ್ರೆ ಮಾಡ್ಬೋದು. ಹೌದೌದು, ಎಂತ ಹೌದು, ಅದು ಅಪ್ರಾ ದುಃಖ ಸ್ವರೂಪ. ಅಪ್ರಾಕೃತದಲ್ಲಿ ಎರಡಿದೆ, ಈಗ ದುಃಖ ಅಪ್ರಾಕೃತ ಬೇರೆ, ಸುಖದ ಅಪ್ರಾಕೃತ ಬೇರೆ. ಎಲ್ಲ ಅಪ್ರಾಕೃತನು ಏನಲ್ಲ, ಹೌದು, ಸಾತ್ವಿಕರದ ಮಾತ್ರ ಸುಖ ರೂಪ, ಅವ್ರದೆಲ್ಲ ಏನದು ದುಃಖ ರೂಪನೇ. ನಿತ್ಯ ಸಂಸಾರಗಳು ಮಿಶ್ರ, ಅದು ಎರಡರಲ್ಲೂ ಸ್ವರೂಪದಲ್ಲೇ ಮಿಶ್ರ. ನಾನಾ ದೇಹಗ ಭೋಗಾನುಸಂಧಾನಂ ಯೋಗಿನೋ ಯಥ. ಸ್ವರೂಪೈಕ್ಯ ಸದ್ಭಾವಾತ್ ವಿಶ್ಲಿಷ್ಟ ನಾನಾ ದೇಹಗದ ಸುಖಾತ್ಯನುಸಂಧಾನಂ ಸೌಭರ್ಯಾದಿ ಯೋಗಿನೋ ದೃಷ್ಟಮಿತಿ ತದೇವ ಅನುಸಂಧಾನೇ ಪ್ರಯೋಜಕಂ ತಾ ಉಪಾಧಿ ಸಂಶ್ಲೇಷೋಪಿ ಇತಿ ಜ್ಞಾಯತೆ. ಆದ್ದರಿಂದ ಎಷ್ಟು ವಿಶ್ಲಿಷ್ಟ ಉಪಾಧಿ ಇದ್ರು ಕೂಡ ಪ್ರತಿಯೊಂದು ಅಪ್ರಾಕೃತ. ಜೀವನ ಸ್ವರೂಪದ ಉಗುರು ಅಪ್ರಾಕೃತ, ದೇವರದಲ್ಲ ಜೀವನದು ಅಪ್ರಾಕೃತ. ಮುಕ್ತಿಯಲ್ಲಿ ಸ್ವರೂಪ ದೇಹದಲ್ಲಿ ಏನಿದೆ? ಪ್ರತಿಯೊಂದು ಜೀವನದಲ್ಲ, ದೇವರದ ಮಾತ್ರ. ಜೀವರದ್ದು ಪೂರ್ಣ ಅಲ್ಲ, ಅಪ್ರಾಕೃತ. ಅಪ್ರಾಕೃತ ಬೇರೆ, ಪೂರ್ಣ ಬೇರೆ. ಅಪ್ರಾಕೃತತ್ವ ಪ್ಲಸ್ ಪರಿಪೂರ್ಣತ್ವ ಇರೋದು ಯಾರಿಗೆ? ಫಸ್ಟ್ ನಾರಾಯಣಿಗೆ, ಆಮೇಲೆ ಮಹಾಲಕ್ಷ್ಮಿಗೆ. ಅಲ್ಲಿ ಮಾತ್ರ ಗ್ರ್ಯಾಜುಯಲಿ ಕಡಿಮೆ ಆಗ್ತಾ ಬರೋದು. ಆದರೆ ಇದಿಲ್ಲ, ಸ್ವಗತ್ವರ್ಜಿ ತತ್ವ ಅವೆಲ್ಲ ಇರೋದು ಯಾರಿಗೆ? ದೇವರಿಗೆ ಮಾತ್ರ. ತದೇವ ಅನುಸಂಧಾನೆ ಪ್ರಯೋಜಕಂ ನೋ ಉಪಾಧಿ ಸಂಶ್ಲೇಷೋಪಿ. ಎಷ್ಟು ಸುಲಭ ಅವರಿಗೆ, 50 ದೇಹ ಹುಟ್ಟ ಯೋಗ ಇತ್ತು, 50 ಜನ್ಮ ಬರೋ ಯೋಗ ಇತ್ತು. ಅವ್ರೇನು ಮಾಡಿಬಿಟ್ರು, 50 ಜನ ಮದುವೆ ಮಾಡಿಕೊಂಡ್ರು, ಆಮೇಲೆ 50 ದೇಹ ತಗೊಂಡ್ರು, ಸಂಸಾರ ಮಾಡಿದರು. ಒಂದೇ ದೇಹ ಜನ್ಮದಲ್ಲಿ ಏನು ಮುಗಿಸ್ಬಿಟ್ರು ಅವರು? 50 ಹುಟ್ಟರು ಮುಗಿಸ್ಬಿಟ್ರು. ಅದೇ ಭಾಗವತದ ಕಥೆ ಅದು, ನವಮಸ್ಕಂದದಲ್ಲಿ ಬರುತ್ತಲ್ಲ ಆ ಕಥೆ ನಡೀತಾರೆ. ಆ ಒಂದಿಷ್ಟು ನವಮಸ್ಕಂದದ ಕಥೆ ಅದು. ಅದು ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಕಥೆ ಅಲ್ಲ ಅದು, ಬ್ರಹ್ಮಸೂತ್ರಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಯಾವುದಕ್ಕೆ ಉಪಯೋಗ ಆಗುತ್ತೆ? ಒಬ್ಬನೇ ಒಬ್ಬ ಜೀವ, ಸೋಭರಿ ಒಬ್ಬ ಜೀವ, ಅವ್ರಿಗೆ 50 ಹುಟ್ಟ ಯೋಗ ಇತ್ತು. ಅವಾಗ ಏನು ಮಾಡಿಬಿಟ್ರು? 50 ಮದುವೆ ಆದರು, 50 ದೇಹ ತೊಗೊಂಡ್ಬಿಟ್ರು, ಸಂಸಾರ ಮಾಡಿದ್ರು. ಒಂದು ಬರೀ 100 ಮಕ್ಕಳು ಹುಟ್ಟಿದ್ರು, ಸ್ವಲ್ಪ ಸಂಸಾರ ಮಾಡಿದ್ರು. ಆಮೇಲೆ ಏನು ಮಾಡಿದ್ರು? ಎಲ್ಲ ಬಿಟ್ಟು ಹೊರಟ್ಬಿಟ್ರು. ಒಂದೇ ಐತೆ ಮತ್ತೆ ಮೂದ ಬಾ 50 ಹುಟ್ಟ ಯೋಗ ಬರಲಿಲ್ಲ ಅವ್ರಿಗೆ, ಮತ್ತೆ ಮೂದೋಯ್ತು. ಅವ್ರೇನಾದರೂ ಆ ಪರ್ಪಸ್ ಸರ್ವ ಆಗದೆ ಹೋಗಿದ್ರೆ ಇದೊಂದು ಗ್ರಾಚಾರ ತಂದ್ಬಿಡೋಕ್ಕಾಗ್ತಿತ್ತು. ಅವರು 50 ದೇಹ ತೊಗೊಂಡಿದ್ದೆ ಒಂದು ಜೊತೆಗೆ ಮತ್ತೇನೋ ಮತ್ತೆ ಹುಟ್ಟೋದೇ. 50 ಕಷ್ಟಪಟ್ಟಾಗ ಆಯ್ತು ಅಷ್ಟೇ, ಅದು ಪರ್ಪಸ್ ಇದೆ. ಆದ್ದರಿಂದ ಅವ್ರು ಏನಾಯ್ತು, ಈಗ 50 ದೇಹ ನೋಡಿದ್ರೆ ದೇಹ ಬೇರೆ ಬೇರೆ, ವ್ಯಕ್ತಿ ಒಂದೇ. ಸೊ ವಿಶ್ಲಿಷ್ಟ ಉಪಾಧಿ ಆಗಿದ್ರು ಕೂಡ ಅಲ್ಲೇನಾಯ್ತು, ಅವರ ಅನುಭವ ತಪ್ಪಿಸ್ಲಿಕ್ಕಾಗಲಿಲ್ಲ. ಸೊ ಎಲ್ಲ ಯಾವುದು ಕ್ರೆಡಿಟ್ ಆಯ್ತು ಅವ್ರು ಕೊನೆಗೆ? ಅದು 3 ಕ್ರೆಡಿಟ್ ಆಗಿಬಿಡುತ್ತೆ. ಅನೇಕ ಅಕೌಂಟ್ ಇದೆ ಈಗ, ಚೆಕ್ ಕೊಟ್ಬಿಟ್ಟ. ಕೊನೆಗೆ ಹೇಳಿದ ಚೆಕ್ ಲಾಸ್ಟ್ ಇರಲಿಲ್ಲ, ಅವ್ನಿಗೆ ಒಂದು ಬ್ಯಾಂಕ್ ಇನ್ಸ್ಟ್ರಕ್ಷನ್ ಕೊಟ್ಟ, ನಾ ಎಫ್ ಡಿ ಗಿಫ್ಟ್ ಎಲ್ಲರೂ ಸೇರಿ ಕೊಟ್ಬಿಡಿ ಅಂತ ಹೇಳ್ಬಿಟ್ಟ. ಅದು ಯಾವ ಯಾವ ಕೇಸ್ ಆಗೋದಿಲ್ಲ ಅದೀಗ? ಯಾವ ಕೇಸ್ ಸೇರೋದಿಲ್ಲ ಅದು? ಬೋನ್ಸ್ ಇದೆ, ಬೋನ್ಸ್ ಆಗೋದಿಲ್ಲ ಅದೀಗ, ಬೋನ್ಸ್ ಆಗೋದಿಲ್ಲ ಅದು. ಬೇರೆ ಎಲ್ಲೋ ಅಕೌಂಟ್ ಇಲ್ಲದವರು ಬೋನ್ಸ್ ಆಗ್ತಿತ್ತು. ಒಂದೇ ಒಂದು ಇಟ್ಕೊಂಡಿದ್ದೆ, 20 ಇತ್ತು, ಅದು ಬೋನ್ಸ್ ಆಗ್ತಿತ್ತು. ಬೇಕಾದ್ರೆ ಇಲ್ಲೇ ಇರೋದು 1,000 ಇದೆ ಅಷ್ಟೇ. ಎಫ್ ಡಿ ಎಲ್ಲಿ ಬೇಕಾದ್ರೆ ಬೈ ಚಾನ್ಸ್ ಕೊಟ್ಬಿಟ್ಟಿದ್ದೆ ಅವರು, ಇನ್ಸ್ಟ್ರಕ್ಷನ್ ಕೊಟ್ಟ ಅಂತ ಕೊಟ್ಬಿಡಿ ಅಂತೇಳಿ. ಅವಾಗ ನೋ ಪ್ರಾಬ್ಲಮ್, ಅರ್ಥ ಆಯ್ತಾ? ಈಗ ಅನ್ಯಥಾ ಯೋಗ ಪ್ರಭಾವೋತ್ಪಾದಿತ ಅನೇಕ ಶರೀರಗತ ಸುಖ ಜನುಸಂಧಾನಂ ಯೋಗಿನೋ ನ ಸ್ಯಾತ್. ಯೋಗಿ ಆಗ್ತಿರಲಿಲ್ಲ, ದಡ್ರ ಆಗಿಬಿಡ್ತಿದ್ರು. ಅಥೋ ಯೋಗಿನಃ ಸ್ವರೂಪೈಕ್ಯಾತ್ ಉಪಾಧಿಷ್ಟು ವಿಶ್ಲಿಷ್ಟೇಷ್ವಪಿ ಯಥಾ ನಾನಾ ದೇಹಗತ ಸುಖಾದಿ ಭೋಗಾನುಸಂಧಾನಂ ತಥಾ ಪ್ರಕೃತಿಯಪಿ ಆಪಾದ್ಯತೆ ಏವೇತಿ. ದೇರ್ಫೋ ಎಷ್ಟಿಷ್ಟು ವಿಶಿಷ್ಟ ಉಪಾಧಿ ಇದ್ದರೂ ಕೂಡ ಏನಾಗಬೇಕು? ಐಕ್ಯವನ್ನು ತೆಗೆದಾಗ ಬರೋದಿಲ್ಲ. ಅದು ದೇವರಿಗೆ ನಮಗೆ ಐಕ್ಯ ಇದೆ ಅಂದ ಮೇಲೆ ಸೌಭರಿಗಳಿಗೆ ಅಷ್ಟ ದೇಹ ಬೇರೆ ಇದ್ದರೂ ಕೂಡ ತಮ್ಮದಂತೆ ಆಗ ಅನುಭವ ಬಂತು. ಅದೇ ರೀತಿ ಅನಂತಾನಂತ ದೇಹ ಜೀವರಾಗಿದ್ದರು ದೇವರು ಏನಾಗಿರಬೇಕಾಗಿತ್ತು? ಈಗ ಎಲ್ಲರ ಅನುಭವ ಏನು ಮಾಡಬೇಕಾಗಿತ್ತು? ಅವನೇ ಅನುಭವಿಸ್ಬೇಕಾಗಿತ್ತು, ಬೇರೆ ದಾರಿ ಇರಲಿಲ್ಲ. ಶಾದೀತತ್ ಪರಬುದ್ಧೇರ ಅಪ್ರತ್ಯಕ್ಷತ್ವಾತ್ ಯೋಗಿನೋ ನಾನಾ ದೇಹಗತ ಭೋಗಾನುಸಂಧಾನಂ ಕುತಃ ಸಿದ್ಧಂ ಇತ್ಯತಃ. ಆಗ ತೆಗೆದ ನೋಡಿ, ಸೌಭಾಗ್ಯದ ಕತೆ ನಮಗೆ ಹೇಳಬೇಡಿ. ಯಾಕೆಂದರೆ ಅವರಿಷ್ಟು ನಮಗೇನು ಗೊತ್ತಾಗುತ್ತೆ, ಪರಬುದ್ಧೇರ ಅಪ್ರತ್ಯಕ್ಷತ್ವ ಅಂತ ಕೇಳಿದರೆ ದಡ್ಡ ನಚೇತ್ ಭೋಗಾನುಸಂಧಾನಂ ತದಿಚ್ಛಾ ಯೋಗಿನಃ ಕುತಃ. ಇಷ್ಟು ಕಾಮನ್ ಸೆನ್ಸ್ ಬೇಕಲ್ಲ ನಿನಗೆ. ಏನು ಕಾಮನ್ ಸೆನ್ಸ್ ಬೇಕು? ಅಷ್ಟೆಲ್ಲ ಭೋಗದ ಒಂದು 50 ದೇಹ ತೊಗೊಂಡ್ಮೇಲೆ ಒಂದು ಉದ್ದೇಶ ಇಲ್ಲದೆ ತಗೋತಾರೆ ಯಾರು ಕೂಡ? ಇಚ್ಛಾ, ತದಿಚ್ಛಾ ಯೋಗಿನಃ ಕುತಃ. ಯೋಗಿಗೆ ಇಚ್ಛಾ ಬರಲಿಕ್ಕೆ ಕಾರಣ ಏನಿತ್ತು ಅಂತ ಕೇಳಿದರೆ ಅವರು ಉಪಾಯ ಮಾಡಿದರು. ಏನು ಉಪಾಯ? 50 ದೇಹ ಬಂದು ಯಾಕೆ ಹುಟ್ಟಬೇಕು? 50 ಹುಟ್ಟು ಗರ್ಭವಾಸ ಆದಿ ಎಷ್ಟೆಷ್ಟೋ ಪ್ರಾಬ್ಲಮ್ ಬರುತ್ತೆ. ಅದಿಷ್ಟು ಅವಾಯ್ಡ್ ಮಾಡಿದಾಗಲಿಲ್ಲ ಅವರಿಗೆ ಗರ್ಭ, ಅಷ್ಟು ದೇಹ ಬಿಡೋದು ತಪ್ಪಿತು, ಸಂಸ್ಕಾರ ತಪ್ಪಿತು. ಅರ್ಥ ನೆನ್ಬಿಟ್ಕೊಳ್ಳಿ, ಎಷ್ಟು ಉಪಯೋಗ ಆಯ್ತಲ್ಲ. 8 ಜನ್ಮದ ಮಕ್ಕಳಿಗೆ ಇದಾಗೋದು ತಪ್ಪಿತು, ಒಂದೇ ಜನ್ಮದ ಎಲ್ಲ ಮುಗಿಸ್ಬಿಟ್ರು. ಆದ್ರೆ ಇಚ್ಛೆ ಮಾಡಿದ್ರಿಂದನೇ ಅನುಕೂಲಕ್ಕೆ ಬಂದಾಗಾಯ್ತು, ಇಲ್ಲದೆ ಆಗ್ತಿರಲಿಲ್ಲ. ನಚೇತ್ ಭೋಗಾನುಸಂಧಾನಂ ತದಿಚ್ಛಾ ಯೋಗಿನಃ ಕುತಃ. ನಮ್ಮಲ್ಲೂ ಹಾಗೇನೆ, ಈ 2-4 ರಿಸರ್ವೇಷನ್ ಮಾಡಿಸ್ಬಿಟ್ರೆ ಒಂದು 10% ಕಡಿಮೆ ಕೊಡ್ತೀವಿ ಅಂತ ಹೇಳ್ತಾರೆ. ಇಬ್ಬರು ಮಾಡಿಸಿದ್ರೆ ಕೊಡೋದಿಲ್ಲ, ಒಬ್ಬರೇ 2 ಮಾಡಿಸ್ಬೇಕು ಗೊತ್ತಾಯ್ತು. ಇವನೊಂದು ಅವನೊಂದು ಮಾಡಿಸಿದ್ರೆ ಕೊಡೋದಿಲ್ಲ, ಯಾರಿಗೆ ಬಡ್ತೆ? ಯಾಕೆ ಸ್ವರೂಪ ಐಕ್ಯ ಅಲ್ಲ, ನಿತ್ಯ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಎಲ್ಲರೂ. ಅದನ್ನ ಹಿಡಿತಿಲ್ಲ, ಅವನನ್ನು ತೊಗೊಂಡು ನನಗೆ ಕನ್ಸೆಷನ್ ಕೊಡಿ ಅಂತ ಕೇಳಿದರೆ ಇನ್ನೊಂದಿದೆ, 10 ಜನ ಒಟ್ಟಿಗೆ ತೊಗೊಂಡ್ರೆ 10-5% ರೇಷನ್ ಕೊಡ್ತೀವಿ ಅಂತ ಹೇಳ್ತಾರೆ. 10 ಟಿಕೆಟ್ ತೊಗೊಂಡೇ ತೊಗೋತಾರೆ, ಕೊಡ್ತಾರೆ. ಅದಕ್ಕೆ ಒಟ್ಟಿಗೆ ತೊಗೋಬೇಕು, ಒಟ್ಟಿಗೆ ತೊಗೋಬೇಕು ಹೊರತು ಅಲ್ಲಿ ಹೊಡ್ತಾ ಕೂತಿದ್ದ. 10 ತೊಗೊಂಡು 11 ಕೊಡಿ ಅಂತ ಹೋದ, ಅದು ಕೊಡೋದಿಲ್ಲ. 10 ಒಟ್ಟಿಗೆ ತೊಗೊಂಡಾಗ ಏನಾಗುತ್ತೆ? ಒಂದು ಗ್ರೂಪ್ ಆಗುತ್ತೆ, ಅದಕ್ಕೆ ಕೊಡ್ತಾರೆ. ತಿಳಿತಾ? ಸೊ ಎಲ್ಲ ಕಾಮನ್ ಸೆನ್ಸ್ ಇಟ್ಕೊಂಡ್ರೆ 50 ಯಾರಿಗೂ ಪ್ಯಾಕ್ ತೊಗೊಂಡ್ರು ಅಂದರೆ ಅದು ಕನ್ಸೆಷನ್ ಸಿಗ್ತೇವೆ ಅವ್ರಿಗೆ. ಏನು ಕನ್ಸೆಷನ್ ಅದು? 50 ಹುಟ್ಟ ಕನ್ಸೆಷನ್ ಸಿಗ್ತೇವೆ. ಅರ್ಥ ಆಯ್ತಾ? ಈಗ 50 ಹುಡುಗ ಹತ್ತ ಹೋಗಿ ಬರಬೇಕಾಗಿತ್ತು, ಮತ್ತೆ ರಿಸರ್ವೇಷನ್ ಅಲ್ಲಿ ಇಲ್ಲಿ ಆನ್ಲೈನ್ ಬಂದಾಗ ಎಷ್ಟು ಉಪಯೋಗ ಆಯ್ತು? ಈಗ ಆನ್ಲೈನ್ ಬಂದಾಗ ಹೋಗೋದಿಲ್ಲ, ಕಷ್ಟ ಉಳಿತಾ ಇಲ್ಲ. ಈಗ ಅಲ್ಲಿ ಅಲ್ಲಿ ಕ್ಯೂ, ಅಲ್ಲಿ ಏರೋ ಮಾಡಿಕೊಂಡು ಅವ್ನಿಗೆ ಬಯಸ್ಕೊಂಡು ತಳಿಸ್ಕೊಂಡು ಎಲ್ಲ ತಪ್ಪೋಯ್ತು. ಈಗ ತಕ್ಕಂತ ಹೊಡೆದು ಬಿಡ್ತಾರೆ. ಇದು ಯಾರಿಗೆ? ಕಂಪ್ಯೂಟರ್ ಇದ್ದವ್ರಿಗೆ ಸಾಧ್ಯ, ಆಪರೇಟ್ ಮಾಡಿದವ್ರಿಗೆ ಸಾಧ್ಯ ಇಲ್ಲ. ಅದು ಖರ್ಚಾಗ್ತದೆ, ದುಡ್ಡು ಖರ್ಚಾಗುತ್ತೆ ಅದಕ್ಕೆ. ಯೋಗ ಶಕ್ತಿ ಖರ್ಚಾಗುತ್ತೆ ಅದಕ್ಕೆ. ಬಟ್ ಅಷ್ಟು ಖರ್ಚಾಗಿದ್ದ ಉಪಯೋಗ ಏನಾಯ್ತು ಅಂತ ಕೇಳಿದರೆ ಅಷ್ಟು ಸಮಸ್ಯೆ ಉಳಿತು. ಗೊತ್ತಾ? ಇಲ್ಲದವ್ರು ಏನು ಉಪಯೋಗ ಆಗದೆ ಹೋಗಿ ಆನ್ಲೈನ್ ಮತ್ತೆ ಮಾಡಿಸಿ ಮತ್ತೆ ಟಿಕೆಟ್ ತೊಗೊಂಡ್ರಿ, ಯಾರು ತಗೋತಿದ್ರು? ಏನಾಗ್ತಿತ್ತು ಅಲ್ಲಿಗೆ? ಶ್ರಮಯೇ ಬಹಿ ಕೇವಲ. ಗೊತ್ತಾನೆ, ಆನ್ಲೈನ್ ಮಾಡಿಸ್ಬಿಡಿ, ಆಮೇಲೆ ಯಥಾ ಪ್ರಕಾರ ಕ್ಯೂ ನಿಂತ್ಕೊಂಡು ಮತ್ತೆ ಮಾಡಿ ಅಂತ ಕೇಳಿದರೆ ಏನಾಗ್ತಿತ್ತು ಅಲ್ಲಿಗೆ? ಬುದ್ಧಿ ಇಲ್ಲ ಅವರಿಗೆ ಅಂತ ಹೇಳ್ತಿದ್ರು. ಗೊತ್ತಾಯ್ತಾ? ಬುದ್ಧಿ ಇಲ್ಲ ಅಂತ ಹೇಳ್ತಿದ್ರು. ಇದು ಮಾಡಿದ್ಮೇ ಅದಿಲ್ಲ, ಅದು ಮಾಡಿದ್ಮೇ ಇದಿಲ್ಲ, ಎಷ್ಟು ಸುಲಭ ಅದು. ಯೋಗಿಗಳಿಗೆ ಬರೀ ಅಪ್ರೋಷ್ಟ ಜ್ಞಾನಿಗೆ ಅಂತ ಹೇಳಿದ್ರು, ಯೋಗಿಗಳಿಗೆ ಅಂತ ಹೇಳಿದ್ರು. ಎಲ್ಲ ಇವುಗಳು ಅಪ್ರೋಷ್ಟ ಜ್ಞಾನಿಗಳಲ್ಲ, ಎಲ್ಲ ಅಪ್ರೋಷ್ಟ ಜ್ಞಾನಿಗಳು ಏನಲ್ಲ ಯೋಗಿಗಳಲ್ಲ. ಯೋಗಿ ಅಪ್ರೋಷ್ಟ ಜ್ಞಾನಿಗಳು ಬೇರೆ, ವಾಯುದೇವರು ಎಂಥವ್ರು ಅವರು ಋಜಯೋಗಿ ಅಪ್ರೋಷ್ಟ ಜ್ಞಾನಿಗಳು, ಅವ್ರ ಶಕ್ತಿನೇ ಬೇರೆ ನಮ್ಮದೇ ಬೇರೆ. ಅಪ್ರೋ ಗ್ರಾಜುಯೇಟ್ ಅಂದ ತಕ್ಷಣ ಎಲ್ಲರೂ ಇಂಜಿನಿಯರಿಂಗ್ ಮೆಡಿಕಲ್ ಆಗಿರಬೇಕಾಗಿಲ್ಲ. ಗ್ರಾಜುಯೇಟ್ ಅಂದ ತಕ್ಷಣ ಏನದು, ಒಂದು ಡಿಗ್ರಿ ಬಿಸಿ ಗ್ರಾಜುಯೇಟ್ ಅಷ್ಟೇ. ಎಲ್ಲ ಗ್ರಾಜುಯೇಟ್ ಅಂದ ತಕ್ಷಣ ಡಾಕ್ಟರ್ ಆಗ್ಬೇಕಾ? ಅಲ್ಲ, ಅದು ಡಿಫ್ರೆನ್ಸ್ ಇದ್ದದಕ್ಕೆ ಆ ಡೊನೇಷನ್ ಕೊಡಲಿಕ್ಕೆ ಶುರು ಮಾಡಿತ್ತು. ಋಷಿಗಳು ಕೆಲವು ಇರ್ತದೆ, ದೇವ ಋಷಿ ಪಿತೃಪಂಧ, ಆದರೆ ಋಷಿಗಳು ಎರಡು ಭಾಗ ಇದ್ದಾರೆ. ಮತ್ತೆ ಬ್ರಹ್ಮರ್ಷಿಗಳು ಬೇರೆ, ದೇವ ಋಷಿಗಳು ಬೇರೆ, ಮಹರ್ಷಿಗಳು ಬೇರೆ, ಋಷಿ ವೇಷದವರು ಬೇರೆ, ಗೊತ್ತಾಯ್ತಾ? ಅನೇಕ ಅವರೆಲ್ಲ ಯಾಕೆ ಬರಲ್ಲ. ನಚೇತ್ ಭೋಗಾರು ಸಂಧಾನಂ ತದಿಚ್ಛಾ ಯೋಗಿನಃ ಕುತಃ, ಇಚ್ಛಾಪೂರ್ವಂ ಖಲು ಯೋಗಿನೋ ಅನೇಕ ಶರೀರ ಉಪಾದಾನಂ ಪುರಾಣೇಶು ಪಠ್ಯತೆ. ನೋಡಿ, ಪುರಾಣ ಯಾರಿಗೂ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಈಗ ಪುರಾಣ ಅಂತ ಹೇಳಿದ್ರೆ ಸುಮ್ಮನೆ ಕಥೆ ಹೇಳ್ಕೊಂಡು ಪುರಾಣ ಅಲ್ಲ, ಪುರಾಣ ಶಾಸ್ತ್ರ ವಿಚಾರ ಬಂದಿದೆ ಅದಕ್ಕೆ ಹಿಡಿತು. ಪುರಾಣ ತಿಳ್ಕೊಳ್ಳಿ ಎಷ್ಟು ಕಷ್ಟ ಅಂದರೆ, ವೇದಾರ್ಥ ಆದರೂ ಆದಿತ್ತು, ಮಹಾಭಾರತ ತಿಳಿದ್ರು ತಿಳಿಯಿತು, ಪುರಾಣ ತಿಳಿದಿಲ್ಲ ಅಂತ ಹೇಳ್ಬಿಡ್ತಾ ಹಿಡಿತಾ. ಪುರಾಣ ತಿಳಿಯೋವರೆಗೂ ವಿದ್ವಾಂಸ ಅಂತ ಕರಿಬಾರ್ದು ಅಂತ ಹೇಳ್ಬಿಡ್ತಾ. ಅಂತ ಹಂಗೆ ಎಲ್ಲ ವೇದ ಗೊತ್ತು, ವೇದ ಎಲ್ಲ ಗೊತ್ತು, ಪುರಾಣ ಒಂದು ಗೊತ್ತಿಲ್ಲ, ಗೊತ್ತಾಯ್ತಾ? ನೈವ ಸಸ್ಯಾದ್ ವಿಚಕ್ಷಣ, ಹಾಗಿದ್ರೆ ಪಂಡಿತನೇ ಅಲ್ಲ ಅಂದ್ಬಿಡ್ಬೇಕು. ಪುರಾಣ ಗೊತ್ತೆ, ಪುರಾಣ ಭಾರಿ ಕಷ್ಟದ ಭಾಗ, ಅದು ತುಂಬ ಕಾಂಪ್ಲಿಕೇಶನ್ ಇರುತ್ತೆ, ಅದು ಬಿಡಿಸಿದ್ರೆ ಅವ್ರಿಗೆ ಗೆದ್ದಾಗ ಲೆಕ್ಕ. ಇಚ್ಛಾಪೂರ್ವಂ, ಆದ್ದರಿಂದ ಸೌಭರಿ ಕಥೆಯಲ್ಲಿ ಒಳ್ಳೆ ವಿಶೇಷವಾದಂತಹ ಬ್ರಹ್ಮಸೂತ್ರಕ್ಕೆ ಬೇಕಾದ ಅರ್ಥ ಇದೆ. ಬ್ರಹ್ಮಸೂತ್ರದಲ್ಲಿ ಏನು ಹೇಳ್ತಾ ಇದ್ದಾರೆ, ಓ ಪೃಥಗ್ ಉಪದೇಶಾತ್ ಓಂ, ಓ ಭೇದ ವ್ಯಪದೇಶಾಚ ಅನ್ಯಹ ಓಂ, ಭೇದ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಭೇದ ಪ್ರತಿಪಾದನೆಗೆ ಭಾಗವತದ ಕಥೆ ಏನಾಯ್ತು, ಈಗ ದೃಷ್ಟಾಂತ ಆಯ್ತು. ಅದಕ್ಕೆ ಅರ್ಥೋಯಂ ಬ್ರಹ್ಮಸೂತ್ರಾಣಂ ಅಂತ ಕರೆದು, ಭಾಗವತ ಬ್ರಹ್ಮಸೂತ್ರದ ಅರ್ಥ ಯಾತಕ್ಕೆ ಅಂದರೆ ಭೇದವನ್ನು ನಿರೂಪಣೆ ಮಾಡೋದ್ರಿಂದ. ತತ್ರ ಅದು ಯಾವ ರೀತಿ ದೃಷ್ಟಾಂತ ಸಮೇತ ಮಾಡೋದ್ರಿಂದ, ತತ್ರ ಇದು ಯೋಗಿನೋ ಅನೇಕ ಶರೀರಗತ ಸುಖಾದ ಅನುಸಂಧಾನಂ ನ ಸ್ಯಾತ್ ತದಾ ತಸ್ಯ ತದಿಚ್ಛೈವ ನ ಸ್ಯಾತ್. ಅವನು ಇಚ್ಛೆ ಮಾಡಲಿಕ್ಕೆ ಹೋಗ್ತಿರಲಿಲ್ಲ. ಅವನು ಶರೀರ ಉಪಾದಾನಸ್ಯ ಪ್ರಯೋಜನಾಂತರಾಭಾವಾತ್, ಬರೇಕ ಶರೀರ ತಗೊಳ್ಳೋದು ಬೇರೆ ಒಂದು ಪ್ರಯೋಜನ. ಶರೀರದ ಉದ್ದೇಶ ಏನು? ಭೋಗಾಯತರಂ ಶರೀರಂ, ಡೆಫಿನೇಷನ್ ಅದು. ಭೋಗಕ್ಕೆ ನೆಲೆ ಸಿಗೋದು ಬುದ್ಧಿಯಿಂದ. ಸೊ ಅವರು ಶರೀರ ತಗೊಂಡ್ರೆ ಅರ್ಥ ಭೋಗಕ್ಕೆ ತಗೊಂಡಿದ್ದಾರೆ ಅಂತ ಅರ್ಥ. ಭೋಗ ಅಂದಮೇಲೆ ಏನಾಗಿರ್ಬೇಕು ಅವರಿಗೆ? ಐಕ್ಯಾನುಸಂಧಾನ ಬಂದ್ರೇ ಭೋಗ, ಇಲ್ದವ್ರ ಭೋಗ ಅಲ್ಲ. ಆದ್ದರಿಂದ ಸರಿ ಹೋಯ್ತು. ಪ್ರಯೋಜನಾಂತರಾಭಾವ ಅಪ್ರಯೋಜನಸ್ಯ ಪ್ರೇಕ್ಷಾವತ ನಿವರ್ತಿಷ್ಯಮಾಣತ್ವ ಅಥೋ ಜ್ಞಾಯತೆ ಅಸ್ತಿ ಅನುಸಂಧಾನ ಮಿತಿ ಎಂದು ಕೂಡ ಜಾಣರಾದವರು ದಡ್ಡ ಕೆಲಸ ಮಾಡೋದಿಲ್ಲ, ಸರಿಯಾದ ಕೆಲಸನೇ ಮಾಡ್ತಾರಾದ್ರಿಂದ ಸರಿಯಾಗಿದೆ. ಇಲ್ಲಿ ಶ್ರೀನಿವಾಸ ತೀರ್ಥರು ಇನ್ನೊಂದು ಕೋಟ್ ಮಾಡ್ತಾರೆ, ಯಾವುದನ್ನು ಯಥೋಕ್ತಂ ಅಗ್ನೇಯ ಪುರಾಣೆ ಸೌಹರಿಶ್ಚ ಮಹಾಯೋಗಿ ಪಂಚಾಶ ಜನ್ಮ ಸಂಸ್ಮೃತಿಂ ದಿವ್ಯ ಜ್ಞಾನೇನ ವಿಜ್ಞಾಯ ಭಾವಿ ಜನ್ಮ ಫಲಂ ಪುನಃ ಏಕದೈವ ಫಲಂ ಭುಂಕ್ತ ಪಂಚಾಶ ಜನ್ಮ ಕರ್ಮಜಂ ಸ್ವೇಚ್ಛೆಯವ ತತಃಶುದ್ಧು ರಾಹುಮುಕ್ತ ಇವೋಡುಪಃ ಇತಿ. ಬಹಳ ಇಂಪಾರ್ಟೆಂಟ್ ಇದು. ಏನಾಗಿದೆ ಅಂದರೆ, ಭಾಗವತ ಪುರಾಣದಲ್ಲಿ ಕಥೆ ಹೇಳ್ತಾರೆ ಸೌಭರಿಗಳು, ವಿಷಯ ಹೇಳಿಲ್ಲ. ಆ ವಿಷಯ ಇಂಟರ್ಪ್ರಿಟೇಷನ್ ಆಗ್ನೇಯ ಪುರಾಣದಲ್ಲಿ ಮಾಡ್ತಾರೆ. ಯಾತಕ್ಕೆ ಐವತ್ತು ದೇಹ ತೊಗೊಂಡ್ರು ಅಂದ್ರೆ ಇಲ್ಲಿ ಹೇಳ್ತಾ ಇದ್ದ. ದೇರ್ ಫೋರ್ ಒಂದು ಎರಡು ಪ್ರಶ್ನೆಗೆ ಉತ್ತರ ಕೊಟ್ಟಾಗಾಯ್ತು. ಈಗ ಒಂದು ಪ್ರಶ್ನೆ ಏನು, ಯುಕ್ತಿಯಿಂದ ಕೊಟ್ಟರು, ಐವತ್ತು ದೇಹ ತೊಗೊಂಡ್ರು ಅವರು, ಅದರಿಂದ ಭೋಗಕ್ಕೆ ಬಂತು ಅಂತ ಯಾತಕ್ಕೆ ಹೇಳ್ತೀರಿ ಅಂತ ಕೇಳಿದ. ಅದಕ್ಕೆ ಬುದ್ಧಿ ಇಲ್ಲ, ಕಾಮನ್ ಸೆನ್ಸ್ ಇಂದ ಗೊತ್ತಾಗುತ್ತಾಯ, ಐವತ್ತು ದೇಹ ತೊಗೊಂಡ್ರೆ ಏನಾಗಿರ್ಬೇಕು ಅದಕ್ಕೆ? ಐವತ್ತು ಡ್ರೆಸ್ ಹೊಲಿಸಿದ್ರೆ ಏನು ಉಪಯೋಗ ಅದರ ಒಳಗೆ? ವೈಭವ ಇದೆ ಇಲ್ವಾ? ಐವತ್ತು ಡ್ರೆಸ್ನಲ್ಲಿ ವೈಭವ ಇದೆ ತಾನೆ, ಅದು ವೈಭವ ತೋರಿಸಿದ್ರು. ಐವತ್ತು ಜನ್ಮ ಹುಟ್ಟ ಯೋಗ ಕಳ್ಕೊಂಡ್ರು ಅಂತ ಅರ್ಥ. ಸ್ವಲ್ಪ ಯುಕ್ತಿ ಆಯಿತು ಅಂತ ಕೇಳಿದ್ದಕ್ಕೆ ಏನು ಹೇಳಿದರು? ದೇಹ ತೊಳೆದು ಬೇರೆ ಪರ್ಪಸ್ಸೇ ಇಲ್ಲ ಅಂತ ಹೇಳಿದರು. ಇನ್ನೂ ಬೇಕಾ ನಿಮಗೆ? ಪುರಾಣ ವಾಕ್ಯ ಇದೆ, ಸೌಭರಿಶ್ಚ ಮಹಾಯೋಗಿ ಪಂಚಾಶ ಜನ್ಮ ಸಂಸ್ಮೃತಿಯಂ ದಿವ್ಯಜ್ಞಾನೇನ ವಿಜ್ಞಾಯ. ಸೌಭರಿಗಳಿಗೆ ದಿವ್ಯಜ್ಞಾನ ಅಂತ ಗೊತ್ತಾಯಿತು, ಓ ಐವತ್ತು ಸತ್ತು ಹುಟ್ಟೋ ಯೋಗ ನನಗಿದೆ ಅಂತ ಗೊತ್ತಾಯಿತು. ವಿಜ್ಞಾಯ ಭಾವಿ ಜನ್ಮ ಫಲಂ ಪುನಃ, ಆದ್ದರಿಂದ ಎಲ್ಲ ಜನ್ಮಗಳ ಫಲವನ್ನು ಕೂಡ ಏಕದೈವ ಫಲಂ ಭುಂಕ್ತ ಒಂದೇ ಸತ್ ಫಲ ಅನುಭವಿಸಬೇಕು ಅಂತೇಳಿ ಪಂಚಾಶ ಜನ್ಮ ಕರ್ಮಜಂ. ಪಂಚಾಶತ್ ಅಂದ್ರೆ ಎಷ್ಟು? ಐವತ್ತು ಜನ್ಮದ ಕರ್ಮವನ್ನು ಸ್ವೇಚ್ಛೆಯೋ ತತಃಶುದ್ಧೋ ರಾಹಮುಕ್ತ ಇವೋ ಉಡುಪಃ, ಶುದ್ಧರಾಗಿಬಿಟ್ರು. ಅಲ್ಲಿ ಏನಾಯ್ತು ಅವರಿಗೀಗ? ಐವತ್ತು ಜನ ಹುಟ್ಟ ಯೋಗ ಬರಲೇ ಇಲ್ಲ, ಐವತ್ತು ಜನ್ಮ ಹುಟ್ಟ ಯೋಗ ಬರಲಿಲ್ಲ. ಏನು ಮಾಡೋದು? ಏನಂತ ಕರೀತಾರೆ? ವೇವ್ ಮಾಡೋದು, ವೇವ್ ಮಾಡ್ತಾರೆ. ಸರಿಯಾಗಿ ನೀವು ಅಸಲು ಕೊಟ್ಬಿಟ್ರೆ ಇಂಟ್ರೆಸ್ಟ್ ವೇವ್ ಮಾಡ್ತೀವಿ ಅಂತಾರಲ್ಲ, ಹಾಗೆ ಅಸಲು ಕೊಟ್ಟರೆ ಇಂಟ್ರೆಸ್ಟ್ ವೇವ್ ಮಾಡ್ತೀರಿ ಅಂತ ಹೇಳೋದಿಲ್ಲ. ಆ ಥರ ಅಷ್ಟು ಅದಕ್ಕೆ ಉಪಮಾರ್ಧ, ಪ್ರಾರಬ್ಧಕ್ಕೆ ಏನಂತ ಕರೀತಾರೆ ಇದನ್ನು? ಉಪಮರ್ಧ ಅಂತ ಕರೀತಾರೆ. ಉಪಮರ್ಧ ಅನೇಕ ರೀತಿಯಲ್ಲಿ ಮಾಡ್ಬೋದು. ಇದೊಂದು ರೀತಿಯ ಒಂದೇ ಜನ್ಮದೊಳಗೆ ಐವತ್ತು ಜನ್ಮದ ಕೆಲಸ ಮುಗಿಸಿದ್ರಿಂದ ಏನಾಯ್ತು ಅಲ್ಲಿಗೆ? ಉಪಮರ್ಧ ಆಯ್ತು. ನಮ್ಮಲ್ಲೂ ಕೂಡ ಹಿಂದೆ ಒಂದು ಇದರಲ್ಲೇ ಒಂದು ಕ್ಲಾಸ್ ಸರಿಯಾಗಿ ರ್ಯಾಂಕ್ ಬಂದುಬಿಟ್ರೆ 1-3-5 ಜಂಪ್ ಮಾಡಿಸ್ಬಿಡ್ತಿದ್ರು, ಅಂತ ಡಬಲ್ ಪ್ರಮೋಷನ್ ಅಂತ ಕರೀತಿದ್ರು. ಆ ಥರ ಯಾತಕ್ಕೆ ಬುದ್ಧಿ ಸಿಕ್ಕ ಒಂದು ಗೌರವ ಅದು. ಉಪಮರ್ಧ ಮಾಡಿದಾಗ ಅಷ್ಟು ಕ್ಲಾಸ್ ತಪ್ಪಿಸ್ತೇ ಅಲ್ಲ, ಅಷ್ಟು ಅನುಕೂಲ ಆಯ್ತು ಅವ್ರಿಗೆ. ಈ ರೀತಿ ಮಾಡಿದರು. ಸ್ವೇಚ್ಛೆಯುವ ತತಃಶುದ್ಧ ರಾಹುಮುಕ್ತ ಇವೋಡು ಪಹ ಇದೆ ಅಲ್ಲಿಂದ ಸರಿ ಉತ್ತಾಶೆ. ಯೋಗಿನೋ ಅವಿವೇಕಿನಃ, ಯೋಗಿಗಳು ಅವಿವೇಕಿಗಳಲ್ಲ. ಏನು ಅನುಸಂಧಾನ ಅಸಾಧನಮಪಿ ದೇಹ ಬಾಹುಲ್ಯಂ ತದರ್ಥ ಮಿಚ್ಚಂತೀತಿ ಕಲ್ಪಯಾಮಃ. ಯಾರು ಮೂರ್ಖರಾಗಿದ್ದರೆ ಏನೋ ಉಚ್ಚುಚ್ಚು ಅಂತ ತಿಳ್ಕೊಂಡ್ಬಿಡ್ತಿದ್ರು. ಇವರು ಯಾರಿವರು? ಯೋಗಿಗಳಾದ್ದರಿಂದ ವಿಶೇಷವಾದಂತಹ ಉದ್ದೇಶ ಇಟ್ಕೊಂಡೇ ಮಾಡಿದ್ದಾರೆ. ಅಥ ಉಚ್ಚೇತ ನ ಯೋಗಿನಃ ಅನೇಕ ಶರೀರ ಉಪಾದಿತ್ಸಯ ಅನೇಕ ಶರೀರಗತ ಸುಖಾದ್ಯನುಸಂಧಾನಂ ಏಕಶ್ಚ ಕಲ್ಪಯಿತು ಶಕ್ಯತೆ ದೇಹ ಬಾಹುಲ್ಯಾರ್ಥಮೇವ ಇಚ್ಛೋಪತ್ತೇ ನಚ ತಸ್ಯ ವೈಯರ್ಥ್ಯಾದ ಅಪ್ರಯೋಜಕತ್ವಂ ಕರ್ಮಕ್ಷಯಾಯ ಭೋಗಾರ್ಥತ್ವಾತ್ ಭೋಗಶ್ಚ ವಿನಾಪಿ ಅನುಸಂಧಾನೇನ ತತ್ರ ತತ್ರ ತದ್ಗತಾಂಶೈ ಶಕ್ಯತೆ ಕರ್ತುಮಿತಿ ತತ್ರಾಹ. ಹಾಗೆ ಪ್ರಶ್ನೆ ಮಾಡ್ತಾನೆ. ಇಲ್ಲ ಇಲ್ಲ, ಯೋಗಿಗಳು ದೇಹ ತೊಗೊಂಡಿದ್ದು ಹೌದು, ಆದರೆ ಭೋಗದ ಇಚ್ಛೆ ಏನು ಅವರಿಗಿಲ್ಲ, ಅದೇ ಒಂದು ವೈಭವ ಅಂತ ಹೇಳ್ತೀನಿ ಅಂತ ಕೇಳಿದರೆ ಅದು ಸರಿಯಲ್ಲ ಅಂತ ಉತ್ತರ ಕೊಡ್ತಾರೆ. ನಾಳೆ ದಿವಸ ಆ ಭಾಗ ಅದು ಅದೇನು ಹೇಳ್ತಾರೆ ಅಂತೇಳಿ ಇನ್ನೂ ಭಾರಿ ವಿಷಯಗಳು ಹೇಳ್ತಾರೆ. ಒಂದೇ ದೇಹದೊಳಗೆ ನೋಡಿದ್ರಾ, ಈ ಒಂದು ಎಕ್ಸಾಂಪಲ್ ಕೊಡ್ತಾನು, ಕಾಲಿಗೆ ಹಾವು ಕಡಿದು ಬಿಟ್ಟೆ, ಚೇಳು ಕಡಿದು ಬಿಟ್ಟಿದೆ, ತಕ್ಷಣ ಮೇಲೆ ಬಟ್ಟೆ ಕಟ್ಟಿಬಿಡ್ತಾನೆ, ಬಟ್ಟೆ ಕಟ್ಟಿದಷ್ಟು ಏನಾಯ್ತು, ಈಗ ವಿಷ ಮೇಲೆ ಕೇರೋದಿಲ್ಲ, ಅರ್ಥ ಆಯ್ತಾ? ಈಗ ಅದು ಉಪಾಧಿ ಇದೆ, ಮೇಲಕ್ಕೆ ಹೋಗದೇ ಇರೋದಕ್ಕೆ ಏನು ಕಾರಣ ಆಯ್ತು, ಈಗ ಉಪಾಧಿ ಕಾರಣ ಆಯ್ತು. ಹೋಗ್ತಾನೆ ಹಾಗಾಗಿದೆ ಅಂತ ಹೇಳ್ತಾನೆ. ಈಗ ಅಲ್ಲಿ ಬ್ರಹ್ಮ ಇದ್ದಾನೆ, ನಾವೆಲ್ಲ ಬ್ರಹ್ಮನ ಪಾಲಿಸ್ತೇನೆ, ನಮಗಾಗೋ ದುಃಖ ಬ್ರಹ್ಮನಿಗೆ ಯಾತಕ್ಕೆ ಹೋಗೋದಿಲ್ಲ ಅಂದರೆ ಮತ್ತೆ ಕಟ್ಟಿಬಿಟ್ಟಿದ್ದಾರೆ ಈಗ, ಆದ್ದರಿಂದ ಬ್ರಹ್ಮನಿಗೆ ಹೋಗೋದಿಲ್ಲ, ನಮಗೆ ಸ್ಟಾಪ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಎಷ್ಟು ಬುದ್ಧಿವಂತಿಗೆ ಉಪಯೋಗಿಸ್ತಾನೆ ಗೊತ್ತಾ ಅದಕ್ಕೆ? ಅವನು ಹೇಳ್ತಾನೆ, ಅದಕ್ಕೇನು ಉತ್ತರ ಕೊಡೋಕೆ, ಅದೆಲ್ಲ ತೋರಿಸ್ಕೊಡ್ತಾರೆ. ಹಾಂ, ಅದೆಲ್ಲ ಉತ್ತರ ಕೊಡದೆ ಹೋದರೆ ಸುಳ್ಳು ಬಿಡ್ತಿತ್ತು. ಏನೇನು ಕೇಳ್ಬೋದು ನೀವು ಅದೆಲ್ಲ ಜಾಸ್ತಿ ಕೇಳಿ ಉತ್ತರ ಕೊಟ್ಬಿಡ್ತಾರೆ. ಅಲ್ಲಿಗೆ ನಾಳೆ ಮಾಮು ನಾಳೆ ಪಾಠ ಇರೋದು, ನಾಳೆ ಇರೋದು ನಾಡಿದ್ದೆ ಇರುತ್ತೆ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ಏನೇ ಬ್ರಹ್ಮ ಹೃದಯ.